ಸಾಧನೆ ವಿಚಾರ, ಇದು ಅನುಸಂಧಾನ ವಿಚಾರ. ಎಲ್ಲೆಲ್ಲಿ ಅನುಸಂಧಾನ ಮಾಡ್ತಾರೆ ತಿಳಿಸ್ಕೊಡಿ.
ಸಾಧನೆ ವಿಚಾರ, ಅನುಸಂಧಾನ ವಿಚಾರ, ಎಲ್ಲೆಲ್ಲಿ ಮಾಡಬೇಕು. ಅದು ಮತ್ತೆ ಹೇಳ್ತೇನೆ. ವಿಷಯ ಬೇರೆ ಆಗಿಬಿಡುತ್ತೆ. ಅನುಸಂಧಾನ ಎಲ್ಲೆಲ್ಲಿ ಹೇಗೆ ಮಾಡಬೇಕು ಎಂಬುದು ಅದು ಮತ್ತೂ ಹೇಳ್ತೇನೆ. ಯಾಕಂದ್ರೆ ಈ ವಿಚಾರ, ಗೀತೆಯ ವಿಚಾರ ಬರುವಾಗ ಎಷ್ಟೆಷ್ಟು ಬರುತ್ತೋ ಅಷ್ಟು ಹೇಳ್ತೇನೆ. ಮಿಕ್ಕದ್ದು ರಾತ್ರಿ ಊಟ ಆದ ಮೇಲೆ ಇವರೆಲ್ಲ ಡೋಲಕ್ ಹಿಡ್ಕೊಂಡು ಬರ್ತಾರೆ. ಅವಾಗ ಬನ್ನಿ, ಬೇಡ, ನೀವು ಅಲ್ಲಿ ಕೂಡಿ. ಅಲ್ಲಿ ಕೂತಾಗ ನಿಮ್ಮ ಪ್ರಶ್ನೆ ಎಲ್ಲರಿಗೂ ಉತ್ತರ ಆಗ್ತದೆ. ಹೌದು, ಯಾರ್ಯಾರ ಪ್ರಶ್ನೆ ಬಂತು ಅಲ್ಲಿ ಕೇಳಿ, ಆ ರೀತಿ ಮಾಡೋಣ. ಅದಕ್ಕೇನಿಲ್ಲ, ನೀವು ಪ್ರಶ್ನೆ ಕೇಳ್ತಾ ಇಲ್ಲ ಅಂತ ಅವರು ಭಜನೆ ಮಾಡ್ತಾ ಇದ್ದಾರೆ. ಪ್ರಶ್ನೆ ಕೇಳೋರು ಇದ್ರೆ ಪ್ರಶ್ನೆಯೇ ಭಜನೆ. ಹೌದಾ, ಪ್ರಶ್ನೋತ್ತರಗಳೇ ಭಜನೆ. ಹಾ, ಇನ್ನು ಮುಂದೆ ಹೇಳ್ತಾರೆ, ಯಜ್ಞಾಯ ಆಚರತಃ ಕರ್ಮ. ಯಜ್ಞಕ್ಕಾಗಿ ಆಚರಣೆ ಮಾಡಬೇಕಂತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಯಜ್ಞಾಯ ಅಂದರೆ ವಿಷ್ಣುವೇ ತತ್ ಪ್ರೀತ್ಯರ್ಥಂ ಕರ್ಮ ಆಚರತಃ. ಕೇವಲ ಭಗವಂತನ ಪ್ರೀತಿಗಾಗಿ ಆಚರಣೆ ಮಾಡಬೇಕು. ಅಲ್ಲಂದ್ರು ವಿಷ್ಣು ಪ್ರೀತ್ಯರ್ಥಂ ಅಂತ ಹೇಳಬಹುದಾಗಿತ್ತಲ್ಲ, ಯಜ್ಞಾಯ ಅಂತ ಯಾಕೆ ಹೇಳಿದರು? ದೇವರನ್ನು ಯಜ್ಞ ಅಂತ ಯಾಕೆ ಕರೆದರು ಅಂದರೆ ಹೇಳ್ತಾರೆ, ನಾವು ಮಾಡುವ ಪ್ರತಿಯೊಂದನ್ನು ಯಜ್ಞ ರೂಪದಲ್ಲಿ ಸ್ವೀಕಾರ ಮಾಡಿ ಫಲವನ್ನು ಕೊಡತಾನಾದ್ದರಿಂದ ಭಗವಂತನಿಗೆ ಯಜ್ಞ ಅಂತ ಹೆಸರು. ಯಜ್ಞ ರೂಪಿಯಾದ್ದರಿಂದಲೂ ಭಗವಂತ ಹೆಸರು. ಹೌದಾ, ದೇವರನ್ನ ಯಜ್ಞ ಅಂತ ಕರೀತೀರಾ? ಯಾಕೆ ಕರೆದದ್ದು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಹೇಳ್ತಾರೆ ಅಂದರೆ ಜ್ಞಾನಾವಸ್ಥಿತ ಚೇತಸ ಅಂದ್ರಲ್ಲ, ಅದರ ಅರ್ಥ ಹೇಳ್ತಾ ಇದ್ದಾರೆ. ಅಂದರೆ ಭಗವಂತನ ತಿಳುವಳಿಕೆ ಸದಾ ತಲೆಯಲ್ಲಿ ಹೊಳೆಯತಾ ಇದ್ದರೆ ಅವನನ್ನ ಜ್ಞಾನಾವಸ್ಥಿತ ಚೇತಸ ಅಂತ ಕರೆದರು. ದೇವರ ಜ್ಞಾನ ಸದಾ ಬರ್ತಾರೆ ಅಂದರೆ ಏನ ದೇವರ ಜ್ಞಾನ, ಅದನ್ನು ಹೇಳ್ತಾ ಇದ್ದಾರೆ. ಬ್ರಹ್ಮಾರ್ಪಣಂ ನೋಡಿ, ಯಜ್ಞ ಆಗ್ತಾ ಇದೆ, ಯಜ್ಞ ಆಗ್ತಾ ಇದೆ. ಆ ಯಜ್ಞ ಆಗುವಾಗ ಏನೇನು ಬೇಕು? ಹೋಮ, ಯಜ್ಞ ಅಂದರೆ ನಮ್ಗೆ ಗೊತ್ತಿಲ್ಲ, ಹೋಮ ಚಿಕ್ಕದು. ಕುಂಡ ಬೇಕಾ? ದರ್ಭೆಗಳು ಬೇಕಾ? ಸೌಟು ಬೇಕಾ? ತುಪ್ಪ ಹಾಕ್ಲಿಕ್ಕೆ, ಅನ್ನ ಹಾಕ್ಲಿಕ್ಕೆ ಸೌಟು ಬೇಕಾ? ಸಮೆತ್ತು ಬೇಕಾ? ಹಾಕುವವರು ಬೇಕಾ? ಹುತ ಆಗುತ್ತೆ, ಆಹುತಿ ಬೇಕಾ? ಫಲ ಬೇಕಾ? ಇವೆಲ್ಲವೂ ಸೇರಿದರೆ ಯಜ್ಞ. ಅದಕ್ಕಂದ್ರೂ ಬ್ರಹ್ಮಾರ್ಪಣಂ ಅರ್ಪ್ಯತೆ ಸಮರ್ಪ್ಯತೆ ಅನೇನ ಇತಿ ಅರ್ಪಣಂ ದರ್ವೇ ಪಿಠರಾದಿ. ಅಂದರೆ ತುಪ್ಪವನ್ನು ತೆಗೆದು ಹಾಕ್ತೇವಲ್ಲ, ಆ ಸೌಟು ದರ್ವೇ ಅಂತಾರೆ, ಸೌಟು. ಆ ಸೌಟು ಬ್ರಹ್ಮ ಅಂದರೆ ಸೌಟೇ ದೇವರು ಅಂತ ಅರ್ಥ ಅಲ್ಲ, ಸೌಟು ದೇವರ ಅಧೀನ ಅಂತರ್ಥ. ಅಥವಾ ಇಲ್ಲಿ ಹೇಳ್ತಾರೆ, ಸೌಟಿನ ರೂಪದಲ್ಲಿ ದೇವರಿದ್ದಾರೆ. ಸೌಟಿದೆ, ಸೌಟೊಳಗೆ ದೇವರಿದ್ದಾರೆ ಅಲ್ವ? ಅದಕ್ಕೆ ಹಾಕುವ ಸೌಟಿನಲ್ಲಿ ದೇವ, ಬ್ರಹ್ಮ ಹವಿಹಿ ಹಾಕುವ ಆಹುತಿ ತುಪ್ಪ ಏನಿದೆಯಲ್ಲ ಅದರೊಳಗೂ ದೇವರಿದ್ದಾರೆ, ದೇವರಿದ್ದಾರೆ. ಅಗ್ನಿ ಅಲ್ಲೂ ದೇವರಿದ್ದಾರೆ, ಹೌದಾ? ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಬ್ರಹ್ಮಣ ಬ್ರಹ್ಮ ಕರ್ಮ ಸಮಾಧೀನ, ಅಂದರೆ ನಾನು ಭಗವಂತನ ವಿಶೇಷ ಯಜ್ಞವನ್ನು ಮಾಡುತ್ತಾ ಇದ್ದೇನೆ ಎಂಬ ಎಚ್ಚರ ಪೂರ್ವಕ ಹೋಮ ಮಾಡಬೇಕು. ಅವಾಗಂದ್ರು ಆ ಎಚ್ಚರದಲ್ಲೂ ದೇವರೇ, ಎಚ್ಚರದಲ್ಲೂ ದೇವರೇ ಅದನ್ನು ಹೇಳ್ತಾ ಇದ್ದಾರೆ. ಕರ್ಮದಲ್ಲೂ ದೇವರೇ, ಹಾಕುವ ಕರ್ಮದಲ್ಲೂ, ಪದಾರ್ಥಗಳಲ್ಲಿ ದೇವರು, ಹಾಕುವ ಸಲಕರಣೆಗಳಲ್ಲಿ ದೇವರು, ಅಗ್ನಿಯಲ್ಲಿ ದೇವರು, ಹಾಕುವವನಲ್ಲಿ ದೇವರು, ಹಾಕುವವನಲ್ಲಿ ದೇವರು. ಹಾಗೆ ಅಲ್ಲಿ ಹೇಳ್ತಾ ಇದ್ದಾರೆ, ಹಾಕುವ ಕರ್ಮದಲ್ಲಿ ದೇವರೇ, ಹಾಕುವ ಕರ್ಮದಲ್ಲೂ ದೇವರೇ. ಹೌದು, ಕರ್ಮ ಆಯಿತು, ಹಾಕುವ ಕಾಲಕ್ಕೆ ಆಲೋಚನೆ ಬಂತಲ್ಲ ಅದರಲ್ಲೂ ದೇವರೇ. ಎಷ್ಟು ಚೆನ್ನಾಗಿದೆ, ಎಲ್ಲವೂ ದೇವರೇ. ಅದಕ್ಕಂದ್ರು ಎಲ್ಲವೂ ದೇವರೇನಾ ಅದರೊಳಗೆ ದೇವರ? ಬ್ರಹ್ಮ ಅರ್ಪಣಂ, ಅರ್ಪಣ ಯಾವುದರಿಂದ ಅರ್ಪಣೆ ಆಗುತ್ತೋ ಅದೇ ಬ್ರಹ್ಮ ಅಂದರು. ನೀವು ಇದ್ದದ್ದು ಹೇಳಬೇಕಪ್ಪ, ಇಲ್ಲದ ಹೇಳಬಾರ್ದು ಸುಮ್ಮನೆ. ಏನೋ ದೇವರ ಅಧೀನ ಇವೆಲ್ಲ ದೇವರೇ ಇದು ಅಂದರು. ಅವಾಗಂದ್ರು ವಿಶೇಷವಾಗಿ ರಾಯರು ಬರೀತಾರೆ, ತ್ವದಧೀನಂ ಯತಸರ್ವಂ ಅತಸರ್ವೋ ಮತೋಭವಾನ್. ಅಂದರೆ ಇವ್ರು ಹೇಳುತ್ತಾರೆ, ನಮಗೆ ಅರ್ಥ ಆಗಬೇಕಾದ್ರೆ ಹಾಲಿನವ ಬರ್ತಾ ಇದ್ದಾನೆ, ಕೊಟ್ಟು ಹಾಲು ಹಾಕಿ ಹೋಗ್ತಾನೆ. ಈ ಹಾಲು ಹಾಕಿ ಹೋಗುವವರು ಪರವಾಗಿಲ್ಲ, ಸರಿ, ಅವ್ರನ್ನೇ ಇಟ್ಕೊಳ್ಳಿ. ಒಂದು ಲೀಟ್ರ್ ಹಾಕಬೇಕಾಗಿತ್ತು, ಲೀಟ್ರ್ ಹಾಲು ಹಾಕಿದ. ಮಾಮೂಲಾಗಿ ಈ ಮನೆಗೆ ಹಾಲು ಹಾಕ್ಲಿಕ್ಕೆ ಬರ್ತಾರಲ್ಲ, ಅದೊಂದು ಚೂರು ವ್ಯವಹಾರ ನಡೆಯುತ್ತೆ. ಅವನು ಲೀಟ್ರ್ ಹಾಕಿದ ಮೇಲೆ ಇನ್ನೂ ಈ ಒಳಕ್ಕೆ ಹೋಗಲ್ಲ ಕೊಸರು ಅಂತ, ಅದಕ್ಕಾಗಿ ಹೀಗೆ ಹಿಡಿದಿರ್ತಾರೆ, ಸ್ವಲ್ಪ ಜಾಸ್ತಿ ಹಾಕಬೇಕು. ಅದು ಹಾಕಿದ, ಪ್ಯಾಕೆಟ್ ಹಾಲಲ್ಲಿ ಕೊಸರಿಲ್ಲ, ಈ ಮನೆಗೆ ಬಂದ ಹಾಲಲ್ಲೇ ಕೊಸರು. ಅದಕ್ಕೆ ಅವನೇನು ಮಾಡ್ತಾನೆ, ಆ ಕೊಸರಿಗೆ ತಕ್ಕಂತೆ ನೀರು ಸೇರಿಸಿರ್ತಾನೆ, ಕೊಸರಿಗೆ ತಕ್ಕಂತೆ ನೀರು ಸೇರಿಸಿರ್ತಾನೆ, ನಿಮ್ಮ ಕೊಸರು ನೀರೇ ಅಂತ. ಆ ಥರ ಇನ್ನೂ ಇಲ್ಲ ಬೆಂಗಳೂರಲ್ಲಿ, ಇನ್ನೂ ಚೆನ್ನಾಗಿದೆ. ಮನೆ ಎದುರಿಗೆ ಆಕಳನ್ನು ಕರ್ಕೊಂಡು ಬಂದು ಅಲ್ಲೇ ಯಜಮಾನನ ಎದುರಿಗೆ ಪಾತ್ರೆ ತಿರುಗಾಕಿ ನೋಡಿಸಿ ಒಳಗೆ ನೀರಿಟ್ಕೊಂಡು ಬಂದು ಕರ್ದೇನು ಒಂದು ಡೌಟ್ ಇದ್ದರೆ ಪಾತ್ರೆ ತಿರುಗಾಕಿ ನೋಡಿಸಿ ಚೆನ್ನಾಗಿ ಕರೆದು ಕೊಟ್ಟು ಹೋಗ್ತಾರೆ. ಚೆನ್ನಾಗಿದೆ ಬೆಂಗಳೂರಲ್ಲಿ, ದೇವರೊಂದು ಬಿಟ್ಟು ಎಲ್ಲವೂ ಸಿಗುತ್ತೆ, ಎಲ್ಲವೂ ಸಿಗುತ್ತೆ. ರೆಡಿಮೇಡ್, ರೆಡಿಮೇಡ್ ಇನ್ಸ್ಟ್ಯಾಂಟಾಗಿ ಒಂದು ಫೋನ್ ಹೊಡೆದ್ರೆ ಸಾಕು, ಸೆಟ್ ಸೆಟ್ಟೇ ಬಂದ್ಬಿಡುತ್ತೆ. ಅದು ಅದು ಶ್ರಾದ್ದಕ್ಕೆ ಆಗಿರ್ಬೋದು, ಹುಟ್ಟಿದಬ್ಬಕ್ಕೆ ಆಗಿರ್ಬೋದು, ಯಾವುದಕ್ಕೆ ಆಗಿರ್ಬೋದು, ಸೆಟ್ ಸೆಟ್ ಇತ್ತು ತಮ್ಮಿಗೆ ಠಾರಿ ಎಲ್ಲ ಸಹಿತವಾಗಿ ಪ್ರತ್ಯಕ್ಷ ಆಗಿಬಿಡುತ್ತೆ. ಪ್ಯಾಕೇಜಸ್ಸು ಇರುತ್ತೆ ನಿಮ್ಮ ಯೋಗ್ಯತೆಗೆ ತಕ್ಕಂತೆ. ನೀವು 10,000 ಇಡ್ತೀರಾ ಅದಕ್ಕೆ ಪ್ಯಾಕೇಜ್ ಬೇರೆ, 15,000 ಇಡ್ತೀರಾ ಅದಕ್ಕೆ ಪ್ಯಾಕೇಜ್ ಬೇರೆ, ಹೌದಾ? ಎಲ್ಲದಕ್ಕೂ, ಹೋಮಕ್ಕೂ ಎಲ್ಲದಕ್ಕೂ ಅಷ್ಟೇ, ನಿಮ್ಮ ಪ್ಯಾಕೇಜ್ ತಕ್ಕಂತೆ ಖರ್ಚು ಎಲ್ಲ. ಸತ್ತಾಗಲೂ ಪ್ಯಾಕೇಜ್ ಇದೆ, ಸತ್ತಾಗಲೂ ಪ್ಯಾಕೇಜ್ ಇದೆ. ಅವರೇ ದಾನ ಧರ್ಮ ಎಲ್ಲ ಪದಾರ್ಥ ತಂದುಬಿಡ್ತಾರೆ, ಆ ಪ್ಯಾಕೇಜಿಗೆ ತಕ್ಕಂತೆ ಹಿತ್ತಾಳಿದೋ ತಾಮ್ರದ್ದೋ ಯಾವುದೋ ತರ್ತಾರೆ. ತಾಂದು ಪಟ 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 ದಾನ ಮುಗಿದು ಅಯ್ಯೋ ಬಂತ ಹೋಯ್ತಾಂಬರೊಳಗೆ ಕರ್ಮ ಮುಗಿದು ಅವರು ಹೊರಟೋಗಿರ್ತಾರೆ, ನೀವು ಮಾತ್ರ ಮುಗಿದಿರ್ತೀರ. ಆ ರೀತಿಯಾಗಿ ವ್ಯವಸ್ಥೆ ಚೆನ್ನಾಗಿದೆ ಬೆಂಗಳೂರಲ್ಲಿ. ಒಟ್ಟಾರೆ ಏನು ಹೇಳಿದೆ, ಹಾಲು ಬಂತು, ಆಂಬುಲೆನ್ಸ್ ಒಂದು ಫೋನ್ ಹೊಡೆದ್ರು ಕೂಡಲೇ ಅವ್ರು ಆಂಬುಲೆನ್ಸ್ ತರ್ತಾರೆ, ಕರ್ಕೊಂಡು ಹೋಗ್ತಾರೆ, ಅವರೇ ಸುಟ್ಟಾಕ್ತಾರೆ ಸ್ವಲ್ಪ ಸರದ್ರೆ, ಅವರೇ ಎಲ್ಲ ಆಚಾರ್ಯ ಮುಖೇನ ಕಾರ ಈಶ್ವರ ಸಂಕಲ್ಪ ಮಾಡಿಸಿ ಎಲ್ಲ ಮುಗಿದೋಗುತ್ತೆ. ಕೊನೆಗೆ ಭಸ್ಮವನ್ನು ನಿಮ್ಗೆ ಕೈ ಕೊಟ್ಟು ಹಾಕಿ ಬಂದ್ರೆ ಅಂತ ಹೇಳ್ತಾರೆ ಅಷ್ಟೆ. ಚೆನ್ನಾಗಿ ವ್ಯವಸ್ಥೆ ಇದೆ, ಚೂರು ಕಷ್ಟಪಡದೆ ಎಲ್ಲ ವ್ಯವಸ್ಥೆ. ಹೌದು, ಅದು ಯುದ್ಧದಕ್ಕೆ ಎಷ್ಟು ಅನುಕೂಲ ಆಯಿತು ಗೊತ್ತಾ? ಇಲ್ಲದಿದ್ದರೆ ಆ ಹೊತ್ತಿಗೆ ಹೆಣ ಹೊತ್ತುಕೊಂಡು ಹೋಗಬೇಕಾದ್ರೆ ಯಾರನ್ನ ಕರೀಬೇಕು, ಯಾರು ಬರ್ತಾರೆ, ಎಲ್ಲ ಆಫೀಸುಗಳನ್ನ ಕೊಟ್ಟಿರ್ತಾರೆ, ಯಾರೀ ಬರೋದು, ನೀವು ಬನ್ನಿ ನೀವು ಬನ್ನಿ ಅಂದರೆ ನಾ ಬರಲ್ಲ ನಾ ಬರಲ್ಲ ಅಂದರೆ ಹೆಣ ಮುಂದೆ ಇಟ್ಟುಕೊಂಡು ಎಷ್ಟು ದುಃಖ ಆಗಬೇಕು. ಅದಕ್ಕೆಲ್ಲ ಅಷ್ಟು ವ್ಯವಸ್ಥೆ ಮಾಡಿದ್ದಾರೆ, ತಲೆಬಾಗಬೇಕು ಅದಕ್ಕೆ. ನಾವು ನಗಾಟಕ್ಕೆ ಹೇಳಿದ್ದಲ್ಲ, ನಿಜವಾಗಿ ಎಲ್ಲೋ ಮೂಲೆಗಿರ್ತಾರೆ. ಊರುಗಳಲ್ಲೇ ಹೆಣ ಹೊರಲಿಕ್ಕೆ ಸಿಗಲ್ಲ, ಹೆಣ ಹೊರಲಿಕ್ಕೆ ಸಿಗಲ್ಲ, ನಾವು ಬರಲ್ಲ ನಾವು ಬರಲ್ಲ ಅಂದ್ಬಿಡ್ತಾರೆ. ಬಹಳ ಕಷ್ಟ, ಬಹಳ ಕಷ್ಟ. ಅಂತಹದ್ದು ಇವಾಗ ವ್ಯವಸ್ಥೆ ಆಗಿದೆ ಅಂದರೆ ನಿಜವಾಗಿ ಅದಕ್ಕೆ ಮೆಚ್ಚಬೇಕಾಗಿದೆ. ಆದರೆ ಆ ಮೆಕ್ಯಾನಿಕಲ್ ಪ್ರಾಸೆಸ್ ಥರ ಆಗಿಬಿಡುತ್ತಲ್ಲ, ಅಲ್ಲಿ ಸ್ವಲ್ಪ ವಿರಕ್ತಿ ಬರುತ್ತಷ್ಟೆ, ಇನ್ನೇನಿಲ್ಲ, ಎಲ್ಲ ಅವೈಲಬಿಲಿಟಿ ಇದೆ. ಆ ಮೆಕ್ಯಾನಿಕಲ್ ಪ್ರಾಸೆಸ್ ಥರ ಆಗಿಬಿಟ್ಟು ಕೊನೆಗೆ ಕೃಷ್ಣಾರ್ಪಣವೂ ಪ್ರಾಸೆಸ್ಸೇ ಆಗಿರುತ್ತೆ. ದೇವರ ಪ್ರೀತಿ ಅವೆಲ್ಲ ಗಾಡಿಗೆ ಹೋಗಿರುತ್ತೆ, ಯಾವುದು ಇರಲ್ಲ, ಹೇಳೋದು ಇರಲ್ಲ, ಏನೂ ಇರಲ್ಲ, ಟಕ 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 ನಡೆದು ಹೋಗಿರುತ್ತೆ. ಅಲ್ಲಿ ಒಂದು ಬರುತ್ತಷ್ಟೇ, ಇನ್ನೇನಿಲ್ಲ. ಹಾಲಿಗೆ ಬಂದವಲ್ಲ, ಅಲ್ಲಿ ಬಂತಿಲ್ಲ, ಸ್ವಲ್ಪ ಆಚೆ ಹೋಯಿತು, ಹೋಗ್ಲಿ ಬಿಡಿ, ಅದರಿಂದಾಗಿ ಚೂರು ನಿದ್ದೆ ಹೋದರೆ ಸಾಕಲ್ವ. ಸರಿ, ಬಿಟ್ಬಿಡ್ತೇನೆ, 11 ಆಯಿತು, ಇನ್ನೊಂದು ಗಂಟೆಗೆ ನಿಮ್ಮನೆ ಬಿಟ್ಬಿಡ್ತೇನೆ, ಸದ್ಯಕ್ಕೆ ಬಿಡಲ್ಲ, ಇನ್ನೊಂದು 1 ಅವರ್ ಇದೆ, 1 ಅವರ್ಗೆ ಬಿಡುತ್ತೇನೆ. ಅಲ್ರಿ, ಕಟ್ಟಿ ಹಾಕಿ ಪ್ರವಚನ ಅಂದರೆ ಇಲ್ಲೇ ಅಲ್ವಾ? ಬೆಂಗಳೂರು ಅಂಥ ಕಡೆ ಎಲ್ಲ 1 ಗಂಟೆಗೆ ಪಕ್ಷಿಗಳಂತೆ ಹಾರಿ ಹೋಗ್ತಾರೆ, ಹೇಳೋರು ಮಾತ್ರ ಉಳಿದಿರ್ತಾರೆ. ಹೌದಾ? ಅಂಥದ್ದು ವಿಜಯರಾಯರು ನಮ್ಮನ್ನು ಕಟ್ಟಿ ಹಾಕಿ, ಇಲ್ಲದಿದ್ದರೆ ನಾವು ಸಿಗ್ತೀವ, ನಾವು ಸಿಗಲ್ಲ, ಪ್ರವಚನಕ್ಕೂ ಬರಲ್ಲ. ಅಂಥದ್ದು ಎಲ್ಲರನ್ನ ಒಕ್ಕಟ್ಟಿಗೆ ಹಾಕಿ ಕೂಡ್ರಿ ಅಂತ ಕೂಡಿಸಿದ್ದಾರೆ, ಅದು ನಮ್ಮ ಸೌಭಾಗ್ಯ. ಹಾಲಿನವ ಮುಂದೆ ಹೋಗ್ತಾ ಇದ್ದಾನೆ, ಆಗ ನೆನಪಾಯಿತು ಇನ್ನೊಂದು ಲೀಟರ್ ಬೇಕು ಅಂತ. ಅದು ಹೇಗೆ ಹೇಳ್ತಾರೆ, ಈ ಹಾಕಿಸ್ಕೊಂಡವರಿಗೆ 2 ಲೀಟರ್ ನೆನಪಿರುತ್ತೆ, ಒಳಗಿನವ್ರಿಗೆ ನೆನಪಾಗುತ್ತೆ ಇವತ್ತು ಹಾಲಿನ ಪಾಯಸ ಮಾಡಬೇಕು ಅಂತ. ರೀ, ಇನ್ನೊಂದು ಲೀಟರ್ ಹಾಕಿಸ್ಕೊಳ್ರಿ. ಅವನು ಹೋಗಿರ್ತಾನೆ ಆಚೆಗೆ, ಅವನ ಸೂಪರ್ ಫಾಸ್ಟಾಗಿ ಹೋಗ್ತಾ ಇರ್ತಾನೆ. ಅಂಥ ಕಾಲಕ್ಕೆ ಅವನ ಹೆಸರು ಗುರುತಿರುತ್ತೆ ನಮಗೆ, ಏನಂತ ಕರಿತೀರಾ? ಏ ಹಾಲು ಅಂತೀರ. ಅವನು ಚುಟ್ಟಾಗಿ, ಏನ್ರಿ ನಮ್ಮ ಅಪ್ಪ ಅಮ್ಮ ಹೆಸರಿಟ್ಟಿದ್ದಾರೆ ನನಗೆ, ನನ್ನ ಹೆಸರು ಹಾಲಲ್ಲ ಅಂತ ಹೇಳ್ತಾನ, ಬರ್ತಾನವ ಸೈಲೆಂಟ್ ಆಗಿ. ಯಾಕೆ ಅಂದರೆ ಅವನು ಹಾಲಲ್ಲ, ಹಾಲು ಅವನ ಅಧೀನ, ಅವನ ಅಧೀನ ಹಾಲಾದ್ದರಿಂದ ಅವನಿಗೆ ಹಾಲು ಎಂಬ ಹೆಸರು ಲೋಕದಲ್ಲೇ ಪ್ರಸಿದ್ಧ. ಅದಕ್ಕೆ ಜಗತ್ತೆಲ್ಲ ದೇವರ ಅಧೀನ, ಆದ್ದರಿಂದ ದೇವರಿಗೆ ಜಗತ್ತು ಅಂತ ಹೆಸರು. ನಿನ್ನ ಅಧೀನ ಆದ್ದರಿಂದ ನಿನಗೆ ಹೆಸರು. ಅಷ್ಟೇ ಅಲ್ಲ, ಅದರ ಒಳಗೂ ತೋರಿಕೊಂಡಿರ್ತಾನಿವ, ಅದರ ಒಳಗೂ ತೋರಿಕೊಂಡಿರ್ತಾನೆ. ಹಾಕುವ ಸೌಟಿನಲ್ಲಿ ಇವನೇ, ಸೌಟಿನ ಆಕಾರದಲ್ಲಿ ಹಾಕುವ ಪದಾರ್ಥಗಳಲ್ಲಿ ಇವನೇ, ಹಾಕುವವನಲ್ಲಿ ಇವನೇ, ಉರಿಯುವ ಅಗ್ನಿಯಲ್ಲಿ ಇವನೇ. ಅದಕ್ಕೆ ಎಲ್ಲವನ್ನ ಹೇಳ್ತಾ ಇದ್ದಾರೆ. ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ. ಇನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಅರ್ಪಣಾಧಿಕಂ ಸರ್ವಂ ತತ್ ಸ್ವಾಮಿಕಮಿತಿ ಯೋಜನಾಕಿ ತೇನ ಬ್ರಹ್ಮ ಗಂತವ್ಯಮಿತಿ ಯೋಜನ. ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾರೆ, ಆಳವಾಗಿ ಬರ್ತಾ ಇದ್ದಾರೆ. ಹೇಳ್ತಾ ಇದ್ದಾರೆ, ನೀವು ಯಜ್ಞ ಮಾಡ್ತಾ ಇದ್ದೀರಾ, ಯಜ್ಞ ಮಾಡುವಾಗ ತೆಗೆದು ಹಾಕ್ತಾ ಇದ್ದೀರಾ, ಹೌದಾ? ಹಾಕ್ತಾ ಇದ್ರೆ ಏನೇನು ಅನುಸಂಧಾನ ಮಾಡಬೇಕು ಅಂದರು. ಅಂದರೆ ಸ್ವಾಮಿ, ಹೋಮಕುಂಡದಲ್ಲೂ ನೀನೇ, ಹೋಮಕುಂಡದಲ್ಲೂ ನೀನೇ, ಉರಿಯುವ ಅಗ್ನಿಯಲ್ಲೂ ನೀನೇ, ಹಾಕುವ ಪದಾರ್ಥದಲ್ಲೂ ನೀನೇ, ಹಾಸಿದ ದರ್ಭೆಗಳಲ್ಲೂ ನೀನೇ, ನೀರಿನಲ್ಲೂ ನೀನೇ, ಮಂತ್ರಾಕ್ಷತೆಯಲ್ಲೂ ನೀನೇ, ತುಪ್ಪದಲ್ಲೂ ನೀನೇ, ಅನ್ನದಲ್ಲೂ ನೀನೇ, ಸಮಿತಿನಲ್ಲೂ ನೀನೇ, ಹಾಕುವ ಏನೇನು ಪದಾರ್ಥಗಳಿವೆ ಅದರ ಆಕಾರದಲ್ಲಿ ನೀನೇ, ಇನ್ನೆಲ್ಲಿ ಹಾಕುವವನಲ್ಲಿ ನೀನೇ, ಕೊಡುವವನಲ್ಲಿ ನೀನೇ, ನೋಡುವವನಲ್ಲಿ ನೀನೇ, ಅದೇ ನನ್ನಲ್ಲಿ ನೀನೇ, ಇನ್ನೆಲ್ಲಿ ಹೇಳುವ ಮಂತ್ರದಲ್ಲಿ ನೀನೇ, ಮಾಡಿದ ತಂತ್ರ ಹೌದಾ, ಈ ದರ್ಬೆ ಅಲ್ಲಿಡ್ರಿ, ಅಲ್ಲಿಡ್ರಿ, ಇದು ಮಾಡ್ರಿ, ಮಂತ್ರ ಆಗ್ತದೆ ಹಾಕ್ರಿ, ಈ ಕ್ರಿಯಾ ನಡೀತಲ್ಲ ಆ ಕ್ರಿಯೆ ಒಳಗೆ ನೀನೇ. ಇನ್ನ ಹೊಗೆ ಒಳಗೆ ನೀನೇ. ಇನ್ನ ಹಾ ಅದಕ್ಕೆ ಹೇಳ್ತಾ ಇದ್ದಾರೆ, ಅರ್ಪಣಾಧಿಕಂ ಸರ್ವಂ ತತ್ ಸ್ವಾಮಿಕಂ ಹಾಕಿದ್ದೀರಲ್ಲ, ಏನ್ ಚಿಂತನೆ ಮಾಡ್ತಾ ಇದ್ರಿ, ಅಲ್ಲಿ ನೀನೇ, ಇಲ್ಲಿ ನೀನೇ, ಇಲ್ಲಿ ನೀನೇ, ಇದು ಕೊನೆಗೆ ಯಜ್ಞ ಅಂದ್ರೆ ಏನು, ನಿನ್ನ ರೂಪಗಳು ನಿನಗರ್ಪಿತ ಬೇಸಿ, ನಿನ್ನ ರೂಪಗಳು ನಿನಗರ್ಪಿತ, ಪದಾರ್ಥದಲ್ಲಿರುವ ನಿನ್ನ ಅಗ್ನಿಯಲ್ಲಿ ಉರಿಯುವ ಅಗ್ನಿಯಲ್ಲಿ ಇರುವ ಹರಿಯೇ ನೀನ್ಯಾರು, ನನ್ನ ಹೃದಯದಲ್ಲೇ ಇರುವವ ನೀನೇ, ಅಗ್ನಿಯಲ್ಲಿ ಬಂದಿದ್ದೀಯ, ನಿನಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಏನು ಅರ್ಪಣೆ ಮಾಡ್ತಾ ಇದೆಯಾ, ತುಪ್ಪ ಕೊಡ್ತೀಯರೋ ನನಗೆ, ಇಲ್ಲ, ತುಪ್ಪದೊಳಗಿರುವ ನಿನ್ನ ರೂಪ ನಿನಗರ್ಪಿತ, ಅನ್ನದೊಳಗಿರುವ ನಿನ್ನ ರೂಪ ನಿನಗರ್ಪಿತ, ಸಮಿತಿನೊಳಗಿರುವ ನಿನ್ನ ರೂಪ ನಿನಗರ್ಪಿತ. ಇನ್ನೇನು ಮಾಡಿ, ಕುಂಡದೊಳಗಿರುವ ರೂಪ, ದರ್ಭೆಗಳಲ್ಲಿರುವ ರೂಪ, ಹಾಕಿದ ಮಂತ್ರಾಕ್ಷತೆಗಳಲ್ಲಿರುವ ರೂಪ, ಕಲಶಗಳಲ್ಲಿರುವ ರೂಪ, ತೆಂಗಿನಕಾಯಿಯಲ್ಲಿಟ್ಟಿರುವ ರೂಪ, ಗಜವಸ್ತ್ರದಲ್ಲಿ ಇಟ್ಟಿರುವ ರೂಪ, ಏನು ಬೇಕು, ಏನೇನು ಬಳಸ್ತಿರೋ ಅಲ್ಲಲ್ಲಿರುವ ರೂಪ, ಕೊನೆಗೆ ನನ್ನಿಂದ ಆಹುತಿ ಸ್ವೀಕಾರ ಮಾಡಿದೆಯಲ್ಲ ಈ ಕ್ರಿಯೆಯಲ್ಲಿರುವ ರೂಪ, ತಂತ್ರಗಳಲ್ಲಿರುವ ರೂಪ, ಮಂತ್ರಗಳಲ್ಲಿರುವ ರೂಪ. ಕೊನೆಗೆ ಅಂದ್ರು, ಇನ್ನೇನು ಉಳಿತೋ ಅಂದರೆ, ಅರ್ಪಣೆ ಮಾಡಬೇಕೆಂಬ ಆಲೋಚನೆಯಲ್ಲಿರುವ ರೂಪ ನೀನೇ. ಹೇಳ್ತಾರೆ, ಸ್ವಾಮಿ ನಿಂದು ನಿನಗೆ ಕೊಟ್ಟೆ, ಪದಾರ್ಥ ನಿಂದು, ಆ ರೂಪ ನಿನ್ನದು, ನಿನ್ನದು ನಿನಗೆ ಕೊಟ್ಟೆ. ಅವಾಗಂದ್ರು, ಆ ಕೊಡುವ ಆಲೋಚನೆ ನೀನೇ ಕೊಟ್ಟೆ, ಅರ್ಪಣೆ ಮಾಡುವ ಆಲೋಚನೆ ನೀನೇ ಕೊಟ್ಟಿಯಪ್ಪ, ಈ ಅರ್ಪಣೆ ಮಾಡುವ ಆಲೋಚನೆಯು ನೀ ಕೊಡದಿದ್ರೆ ಬರಲ್ಲ, ಅದರಲ್ಲಿರುವ ರೂಪಗಳು ನಿನಗರ್ಪಿತ. ಅದಕ್ಕೆ ಐಕ್ಯ ಚಿಂತನಂ ಪರಮಾರ್ಚನಂ, ಭಗವದ್ ರೂಪಗಳಿಗೆ ಭಗವದ್ ರೂಪಗಳನ್ನು ಐಕ್ಯ ಮಾಡುವುದೇ ಪದಾರ್ಥಗತ, ಕ್ರಿಯೆಗಳ ಗತ, ಮಂತ್ರಗತ, ಮಾತಿನಲ್ಲಿರುವ, ಆಲೋಚನೆಯಲ್ಲಿರುವ, ಸದಾ ಎಲ್ಲ ಕಡೆ ವ್ಯಾಪ್ತನಾದ ಸ್ವಾಮಿಗೆ ಈ ಭಗವದ್ ರೂಪಗಳನ್ನು ಅರ್ಪಣೆ ಮಾಡುವುದೇ ಯಜ್ಞ. ಅಂಥ ಯಾರು ಚಿಂತನೆ ಮಾಡ್ತಾರೋ ಅವರಿಗೆ ಭಗವಂತ ಸಿಕ್ಕಿಬಿಡುತ್ತಾನೆ. ತೇನೆ ಬ್ರಹ್ಮೈವ ತೇನ ಗಂತವ್ಯಂ. ಅಪ್ಪ ಎಷ್ಟು ಚೆನ್ನಾಗಿ ರಾಯರು ಹೇಳಿದ್ದಾರೆ. ಅದಕ್ಕಂದ್ರು ರಾಯರು ಹೇಳಿದ್ದು ಹಿಂದಿನವರು ಹೇಳಿದ್ದನ್ನೇ ಸಂಗ್ರಹ ರಾಮಾಯಣ ಅಂತ ಕೇಳಿದ್ರೆ ಹೆಸರು ಸಂಗ್ರಹ ರಾಮಾಯಣ. ಆದರೂ ಅದು ನಾರಾಯಣ ಪಂಡಿತಾಚಾರ್ಯ ಅವರ ಪಾದಕ್ಕೆ ಆ ದಿಕ್ಕಿಗೆ ನಮಸ್ಕಾರ ಮಾಡಬೇಕು. ಹೆಜ್ಜೆ 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 ಹೆಜ್ಜೆಗೂ ತತ್ವಾನುಸಂಧಾನ ಅಪರೂಪದ ಸುರಿ ಮಾಡಿ ಕೊಡುವ ಅಪರೂಪದ ಸುರಧೇನು ನಾರಾಯಣ ಪಂಡಿತಾಚಾರ್ಯ. ಅವರು ಸಂಗ್ರಹ ರಾಮಾಯಣದಲ್ಲಿ ಹೇಳ್ತಾರೆ, ಎಲ್ಲ ಋಷಿ ಮುನಿಗಳು ಸೇರಿ ಯಜ್ಞ ಮಾಡಿದರು, ಎಲ್ಲಿ ರಾಮಚಂದ್ರ ಹುಟ್ಟಲಿಕ್ಕಾಗಿ ದಶರಥ ಮಹಾರಾಜನ ಯಜ್ಞ ಹೇಗೆ ಮಾಡಿದರು, ಚಕ್ರಸ್ಥೆ ಕರ್ಮ ನಿರ್ಮಲಂ, ಎಲ್ಲರೂ ಕೂಡ ನಿರ್ಮಲವಾದ ಕರ್ಮವನ್ನು ಮಾಡಿದರು. ಹೌದಾ, ಆ ಕರ್ಮ ನಿರ್ಮಲ ಆಗಿತ್ತ, ಹೇಗಾಯಿತು ನಿರ್ಮಲ ಅಂದ್ರೆ ಹೇಳುತ್ತಾರೆ, ಅಗ್ನೌ ಹವಿಷಿ, ಅಗ್ನಿಯಲ್ಲಿ ಹವಿಸ್ಸಿನಲ್ಲಿ ಎಲ್ಲ ಕಡೆ ಕೇಶವಂ ಮನ್ವಾನಾಹ, ಸರ್ವತ್ರ ದೇವರನ್ನ ಚಿಂತನೆ ಮಾಡುತ್ತಾ ಆ ಯಜ್ಞ ಕರ್ಮವನ್ನ ಮಾಡಿದ್ರು, ಆ ಕರ್ಮ ನಿರ್ಮಲ ಆಗಿತ್ತು. ಇದಂಥ ಅನುಸಂಧಾನ ಅದನ್ನೇ ಹೇಳ್ತಾ ಇದ್ದಾರೆ. ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧೀನ ಅಂದರು. ಯಜ್ಞ ಮಾಡಿದರೆ ಮೋಕ್ಷ ಸಿಗುತ್ತೋ ಇಲ್ಲೋ? ಅಯ್ಯೋ, ಯಜ್ಞ ಮಾಡಿದರೆ ಮೋಕ್ಷ ಸಿಗುತ್ತಾ? ಜ್ಞಾನದಲ್ಲಿ ಸಿಗುತ್ತೆ ಅಂದದಕ್ಕಂದ್ರು, ಯಜ್ಞ ಮಾಡುವ ಕಾಲಕ್ಕೆ ಜ್ಞಾನ ಬೆರೆಸಿದರೆ ಅದೇ ಮೋಕ್ಷಕ್ಕೆ ಸಾಧನ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಮುಂದೆ ಹೇಳುತ್ತಾರೆ, ಅಂದರೆ ದಾಸರಾಯರ ಮಾತು ಗೋಪಾಲದಾಸರ ಮಾತು ಅಂತ ಕಾಣುತ್ತೆ. ಅದು ಹೇಳ್ತಾರೆ, ನಾನೇನು ನಂಬಬಲ್ಲೆ ಹರಿಯೇ, ನೀ ನಂಬಿಕೆ ಕೊಟ್ಟರೆ ನಂಬಿದೆ. ಟಾಪ್ ಮೆಚ್ಚೋಟ ಹೋಗುತ್ತೆ. ನೀ ನಂಬಿದ್ರಲ್ಲ, ನಂಬಿಕೆಯು ನೀವು ಕೊಟ್ಟರೆ ಬರುತ್ತೆ, ಇಲ್ಲದಿದ್ದರೆ ಇಲ್ಲ. ಆದ್ದರಿಂದ ಏನೇನು ಯಜ್ಞ ನಡೆಯಿತು, ಆಲೋಚನೆ ಬಂತು, ಸಮರ್ಪಣೆ ಆಯಿತು, ನೀವು ಮಾಡಿಸಿದ್ದು, ನೀವು ಮಾಡಿಸಿದ್ದು. ಆಗ ಪ್ರಶ್ನೆ ಅಲ್ರಿ, ನಾವು ಜನ್ಮಕ್ಕೊಮ್ಮೆ ಯಜ್ಞ ಮಾಡೋದು, ಪವಮಾನ ಹೋಮ ಅಥವಾ ಯಾವುದೋ ಒಂದು ಅಲ್ರಿ, ಏನು ವರ್ಷ ಮಾಡ್ತಾ ಇದ್ದೀರಾ, ತಿಂಗಳು ತಿಂಗಳು ಮಾಡ್ತಾ ಇದ್ದೀರಾ, ದಿನಾಗೂ ಮಾಡ್ತಾ ಇದ್ದೀರಾ? ಇಲ್ಲಲ್ಲ, ಆ ತಂಟೆಗೆ ಹೋಗಲ್ಲ. ಯಾಕೆ? ಪುರೋಹಿತರು ಸಿಕ್ಕರೆ ಅಡಿಗೋರು ಸಿಗಲ್ಲ, ಅಡಿಗೋರು ಸಿಕ್ಕರೆ ಪುರೋಹಿತರು ಸಿಗಲ್ಲ, ಇಬ್ಬರು ಸಿಕ್ಕಾಲಕ್ಕೆ ನಮ್ಮ ಸರಿಗಿರಲ್ಲ, ನಮ್ಗೆ ಯಾವುದೋ ಒಂದು ಇರಲ್ಲ, ಒಟ್ಟಾರೆ ಏನೋ ಒಂದಾಗಿ ಮುಂದೆ ಮುಂದಕ್ಕೆ ಹೋಗ್ತಾ ಇರುತ್ತೆ. ಹೌದಾ? ಆ ಬಂದ ಕಾಲಕ್ಕೆ ಒಂದು ಸಲ ಏನೋ ಮಾಡ್ತೀವಿ, ಅವಾಗ ಎಲ್ಲರನ್ನ ಕರಿತೀವಿ, ಯಾಕೆ ಅಪರೂಪವಾಗಿ ಮಾಡಿದ್ದೀವಿ ಅಂತ. ಎಲ್ಲ ಬಂದ್ಬಿಡ್ತಾರೆ, ಆ ಅಡಿಗೆ ಹೊರ ಧಾಮ್ ಧೂಮ್ ಅಂತೆಲ್ಲ ಮಾಡಿ ಆ ಅಡಿಗೆ ಮನೆಯಲ್ಲಿ ಧ್ವಂಸ ಮಾಡಿ ಹೋದ ಮೇಲೆ ಅದು ಶುದ್ಧ ಮಾಡಿಕೊಂಡ್ಬಿಟ್ಟೊತ್ತಿಗೆ ದೇವರು ಕಾಣಿಸ್ತಾರೆ. ಆ ಎಣ್ಣೆ ಪಣ್ಣೆ ಎಲ್ಲ ಚೆಲ್ಲಿ ಅದೆಲ್ಲ ಶುದ್ಧ ಆಗಿ ಇನ್ನ ಆಯಿತು, ಈ ಜನ್ಮಕ್ಕೆ ಹೋಮ ಸಾಕು, ಬರೋ ಜನ್ಮಕ್ಕೆ ಹೋಮ ಅಂತ ಸಂಕಲ್ಪ ಮಾಡುವಂತೆ ಮಾಡಿಬಿಟ್ಟು ಹೋಗಿರ್ತಾರೆ ಎಲ್ಲ ಭೀಕರವಾಗಿ. ಹೌದಾ? ಮತ್ತೆ ಅಂಥ ಕಾಲಕ್ಕೆ ನಾವು ನಿತ್ಯ ಯಜ್ಞ ಮಾಡ್ತಾ ಇದ್ವ, ನಮ್ಗ್ಯಾಕೆ ಹೇಳಿದ್ರಿ, ನಮ್ಗ್ಯಾಕೆ ಹೇಳಿದ್ರಿ ಅಂದರೆ, ಅವಾಗ ಹೇಳ್ತಾರೆ, ಯಜ್ಞ ಅಂದರೆ ಹೊರಗೆ ಕಾಣಿಸುವ ಕಟ್ಟಿಗೆ ತುಪ್ಪ ಇಟ್ಟು ಇದು ಹೋಮ ಮಾತ್ರ ಅಂತ ತಿಳ್ಕೋಬೇಡಿ. ವಿಶೇಷವಾದ ಯಜ್ಞಗಳು ಬೇಕಾದಷ್ಟಿವೆ, ನೀವು ಯಾವುದು ಬೇಕಾದ ಸೆಲೆಕ್ಟ್ ಮಾಡ್ಕೋಬೋದು ಅಂತ ಹೇಳ್ತಾರೆ. ನೀವೇ ಯಾವಾಗಿಂದ ಶುರು ಮಾಡ್ತೀವಿ? ಇವತ್ತಿಂದ ಶುರು ಮಾಡಿ. ಅಲ್ಲ, ಊಟ ಆದಮೇಲೆ ಊಟಕ್ಕೆ ಮುಂಚು ಈ ಯಜ್ಞಗಳು ಯಾವಾಗ ಬೇಕಾದ್ರೂ ಮಾಡಿ. ಈ ಯಜ್ಞಗಳು ಊಟದ ನಿಯಮ ಏನಿಲ್ಲ, ಊಟವೇ ಯಜ್ಞವಾಗಿ ಮಾಡಬಹುದು, ಊಟಕ್ಕೆ ಮೊದಲು ಯಜ್ಞ ಮಾಡಬಹುದು, ಊಟದ ನಂತರ ಯಜ್ಞ ಮಾಡಬಹುದು, ಬೇಕಾದಷ್ಟು ಯಜ್ಞಗಳಿವೆ. ಹೇಳ್ತಾ ಇದ್ದಾರೆ, ದೈವಮೇವ ಅಪರೇ. ಒಂದು ಪಂಕ್ತಿ ಹಿಂದಿನದರಲ್ಲಿ ನಾನು ಸ್ವಲ್ಪ ಹೇಳಬೇಕಾಗಿದ್ದು ಮರೆತೋಗ್ಬಿಟ್ಟೆ. ರಾಯರು ಹೊಡಿತಾರೆ ನನ್ನ, ಅಲ್ಲೋ ನಾನು ಶ್ಲೋಕ ಶ್ಲೋಕಕ್ಕೂ ಪಂಕ್ತಿ ಬರೆದರೆ ಅದು ಬಿಟ್ಟು ಹೋಗ್ತಾ ಇದೆಯಲ್ಲ, ಇಷ್ಟೆಲ್ಲ ಹೇಳಿದ್ವಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಸ್ವಾತಂತ್ರ್ಯ ಅಭಿಮಾನ ತ್ಯಾಗ ಕರ್ಮಾಂಗಂ ಉಕ್ತಂ. ಇಷ್ಟು ಯಜ್ಞ ಮಾಡುವ ಕಾಲಕ್ಕೆ ಸ್ವಾತಂತ್ರ್ಯವೇ ನನಗಿಲ್ಲ, ನೀ ಮಾಡಿಸ್ತಾ ಇದೆಯಾ ಎಂಬ ಎಚ್ಚರ ಬರಬೇಕು. ಇಷ್ಟು ಹೇಳಿ ಮುಂದೆ ಹೇಳ್ತಾ ಇದ್ದಾರೆ, ಹವಿರಾದವು ಸ್ವಾತಂತ್ರ್ಯ ಅಭಿಮಾನ ತ್ಯಾಗ ಬ್ರಹ್ಮಾಧೀನತ್ವಯೋ ವಿಷ್ಣು ಅರ್ಪಣಮೇವ ಯಜ್ಞಾರ್ಥಂ. ಈ ಮೂರನ್ನು ಕೊಡ್ತಾ ಬರ್ತಾ ಇದ್ದಾರೆ. ಏನನ್ನು ಅಂದರೆ, ಏನು ಯಜ್ಞ ಮಾಡಿದರೂ ಅದರಲ್ಲಿ ಪ್ರಧಾನವಾಗಿ ಬೇಕಾಗಿದ್ದೇನು? ಸ್ವಾತಂತ್ರ್ಯ ಅಭಿಮಾನ ತ್ಯಾಗ. ನಾನಾಗಿ ಮಾಡುತ್ತಾ ಇಲ್ಲ, ನನ್ನ ಸ್ವಾಮಿ ನನ್ನಿಂದ ಇದು ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ನಮ್ಮಲ್ಲಿ. ಕರ್ಮ ಮಾಡು, ಯಜ್ಞ ಕರ್ಮ ಅಲ್ರಿ, ಯಜ್ಞಕ್ಕೋ ಕರ್ಮಕ್ಕೋ ಅಂದರು. ಪ್ರತಿಯೊಂದು ಕರ್ಮವೂ ಯಜ್ಞವೇ, ಪ್ರತಿಯೊಂದು ಕರ್ಮವೂ ಯಜ್ಞವೇ. ಯಜ್ಞ ಅಂದರೆ ಬರೇ ಕಟ್ಟಿಗೆ ಇಟ್ಟು ಮಾಡೋದು ಅಂತಲ್ಲ, ಯಜ್ಞವೇ ಕರ್ಮ, ಕರ್ಮವೇ ಯಜ್ಞ. ಅದಕ್ಕೆ ಮುಂದೆ ಹೇಳುತ್ತಾರೆ, ದೇವರೇ ನನ್ನಿಂದ ಮಾಡಿಸ್ತಾ ಇದ್ದಾನೆ, ನನ್ನ ಸಹಿತ ಪದಾರ್ಥ ಎಲ್ಲವೂ ದೇವರಧೀನ ದೇವರಧೀನ. ಮುಂದೇನು? ವಿಷ್ಣುರ್ಪಣಮೇವ ಯಜ್ಞಾರ್ಥತ್ವಂ, ಅಂದರೆ ಕೇವಲ ದೇವರ ಪ್ರೀತಿಗಾಗಿ ಯಜ್ಞವನ್ನು ಮಾಡುತ್ತಾ ಇದ್ದೇನೆ ಅಂತ. ಮೂರಿದ್ದುಕೊಂಡು ಮಾಡುವುದೇ ನಿಜವಾದ ಯಜ್ಞ. ಅವಾಗ ಯಾವ ಯಾವ ಯಜ್ಞಗಳನ್ನು ಮಾಡಬಹುದು ಅಂತ ಪ್ರಶ್ನೆ ಬಂದಾಗ, ದೈವಮೇವ ಅಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ, ಬ್ರಹ್ಮಾಗ್ನೌ ಅಪರೇ ಯಜ್ಞಂ ಯಜ್ಞೇನೈವ ಉಪಯುಕ್ವತಿ. ಇಲ್ಲಿ ಹೇಳ್ತಾ ಇದ್ದಾರೆ, ದೈವಮೇವ ಯಜ್ಞಂ. ದೈವ ಅಂದರೆ ಯಾರು? ವಿಷ್ಣು, ಭಗವಂತ. ಅವನನ್ನೇ ಯಜ್ಞ ಅಂತ ಉಪಾಸನೆ ಮಾಡುತ್ತಾರಂತೆ. ಅರ್ಥ ಆಗಿಲ್ಲ. ದೇವರಲ್ಲಿ ಯಜ್ಞ, ದೇವರೇ ಯಜ್ಞನೋ ದೇವರೊಳಗೆ ಯಜ್ಞನೋ? ದೇವರು ಅಲ್ಲ, ಬರಬೇಕು ಹೆಸರು ಮಾತ್ರ. ನಾಮಕ ಅಂದರೆ ಹೆಸರು ಮಾತ್ರ ಅಂತಾನೆ. ಯಜ್ಞದಲ್ಲೂ ಇದ್ದಾನೆ, ಯಜ್ಞದ ಹೆಸರು ಇಟ್ಕೊಂಡಿದ್ದಾನೆ, ಆದ್ದರಿಂದ ಯಜ್ಞನಾಮಕ. ಹೌದಾ? ಅದಕ್ಕಂದ್ರೂ ಇಲ್ಲಿ ಯಜ್ಞ ಮಾಡಬೇಕು. ನೋಡಿ, ಯಜ್ಞದೊಳಗಿದ್ದಾನೆ, ಯಜ್ಞದ ಹೆಸರಿಟ್ಟುಕೊಂಡಿದ್ದಾನೆ, ಆದ್ದರಿಂದ ಇವ ಯಜ್ಞ ಅಂತಲ್ಲ, ಇಡೀ ಯಜ್ಞವೇ ಅವ. ಇಲ್ಲಿ ಹೇಳ್ತಾರೆ ಯಜ್ಞವೇ ಅವ ಅಂದರೆ ಅರ್ಥ ಏನು ಅಂದರೆ, ಕಟ್ಟಿಗೆ ತುಪ್ಪ ಎಲ್ಲ ಅವನೇ. ಅಂದರೆ ಕಟ್ಟಿಗೆ ತುಪ್ಪ ಎಲ್ಲ ಇದೆ, ಅದರೊಳಗೆ ದೇವರಿದ್ದಾರೆ ಅಂತ ಚಿಂತನೆ ಮಾಡೋದಲ್ಲ. ಕೇವಲ ದೇವರು ನಿಂತಿದ್ದಾರೆ, ಆ ದೇವರನ್ನೇ ಯಜ್ಞ. ಅರ್ಥ ಆಗದ ಸಬ್ಜೆಕ್ಟ್. ರಾಯರು ಎಷ್ಟು ಚೆನ್ನಾಗಿ ಬಿಡಿಸ್ತಾರೆ ಗೊತ್ತಾ? ಹೇಳ್ತಾರೆ, ದೇವರೇ ಅಗ್ನಿ, ದೇವರೇ ಅಗ್ನಿ. ರಾಯರ ಪಂಕ್ತಿ ಓದ್ಬಿಡ್ತೇನೆ. ಭಗವತಃ ಭಗವತಃ ಸ್ವಾನಂದ ರೂಪ ಹವಿರ್ಭೋಕ್ತೃತ್ವಾತ್ ಸ್ವಸ್ಯೈವ ಅಗ್ನಿ ರೂಪತ್ವಾಚ. ರಾಯರು ಯಾವ ಪಿಚ್ಚಿಗೆ ಹೋಗ್ಬಿಡ್ತಾರೆ ಮಾನವ ಅವರು? ದೇವರೇ ಅಗ್ನಿ ಅಲ್ಲ ಹವಿಸ್ ಯಾವುದು? ದೇವರ ಆನಂದವೇ ಹವಿಸ್ಸು. ನೋಡಿ, ದೇವರ ಆನಂದವೇ ಹವಿಸ್ಸು. ಅಸ್ವೀಕಾರ ಮಾಡೋದು ಯಾರು? ದೇವರೇ ತನ್ನ ಆನಂದವೇ, ಆನಂದವನ್ನು ತಾನೇ ತಗೊಳ್ತಾನೆ. ಹಾಕುವವರು ಯಾರು? ಅಗ್ನಿ ಯಾರು? ದೇವರೇ. ಹಾಕುವವ ಯಾರು? ದೇವರೇ. ಹಾಕುವವನೊಳಗಲ್ಲ, ಡೈರೆಕ್ಟ್ ದೇವರೇ. ಹಾಕುವವ ದೇವರೇ, ಹಾಕುವ ಪದಾರ್ಥ ದೇವರೇ, ಅವನ ಆನಂದ, ಅದನ್ನು ತಿನ್ನುವವ ದೇವರೇ. ಎಂಥ ವಿಚಿತ್ರ ಯಜ್ಞ! ದೇವರನ್ನೇ ಯಜ್ಞ ಅಂತ ಚಿಂತನೆ ಮಾಡುತ್ತಾರೆ. ಎಷ್ಟು ಚೆನ್ನಾಗಿದೆ, ಸುಲಭವಾದ ಯಜ್ಞ, ಪೈಸ ಖರ್ಚಿಲ್ಲ. ಅಂದರೆ ಈ ಯಜ್ಞದ ಫಲ ಏನು ಅಂದರೆ, ತನ್ನ ಆನಂದವನ್ನೇ ತಾನು ಉಣ್ಣುವವ ಅಂಬೋದು ಯಜ್ಞ. ಸ್ವಾಮಿ ನಿತ್ಯತೃಪ್ತ, ನಿತ್ಯತೃಪ್ತ, ಸ್ವಾನಂದ ಭಕ್ತ, ನಿನ್ನ ಆನಂದವನ್ನೇ ನೀನು ಭೋಜನ ಮಾಡುತ್ತೀಯ. ಎಲ್ಲ ಶಬ್ದಗಳು ದೇವರನ್ನ ಯಜ್ಞ, ದೇವರೇ ಯಜ್ಞ. ಅದಕ್ಕೆ ದೈವ ಮೇವ ಅಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ, ದೇವರನ್ನೇ ಯಜ್ಞರೂಪಿ ಅಂತ ಉಪಾಸನೆ ಮಾಡುತ್ತಾರೆ. ಇನ್ನ ಯಾವುದು ಅಲ್ಲಿ ನೋಡಿ, ಯಜ್ಞಪದಂ ಅಲ್ಲನೇ ಹೇಳಿದ್ದು. ಯಜ್ಞಪದಂ ಅತ್ರ ಉಪಾಸನಾರೂಪ ಕ್ರಿಯಾ ವಿಶೇಷ. ನೋಡಿ, ದೈವಮೇವ ಅಪರೇ ಯಜ್ಞಂ ಯಜ್ಞೇನೈವ ಉಪಜಿಹ್ವತಿ ಅಂತ ಕನೆಕ್ಷನ್. ಅಂದರೆ ನೋಡಿ, ದೇವರಿದ್ದಾರೆ, ದೇವರು ತನ್ನ ಆನಂದವನ್ನು ತಾನೇ ಸ್ವೀಕಾರ ಮಾಡ್ತಿದ್ದಾನೆ, ಅದೇ ದೊಡ್ಡ ಯಜ್ಞ. ದೇವರೇ ಯಜ್ಞ, ದೇವರು ಮಾಡೋದು ಯಜ್ಞ, ತನ್ನ ಆನಂದವನ್ನು ತಾನು ಸ್ವೀಕಾರ ಮಾಡೋದು ಯಜ್ಞ, ಹೌದಾ? ಅದಕ್ಕಂದ್ರೂ ಅದು ದೇವರು ಮಾಡ್ತಾ ಇದ್ದಾರೆ, ನೀನೇನು ಮಾಡಿದೀಯ? ಅದನ್ನು ನಾನು ಚಿಂತನೆ ಮಾಡಿದೆ. ದೇವರೇ ಯಜ್ಞ ಅಗ್ನಿ, ದೇವರ ಆನಂದವೇ ತುಪ್ಪ, ಆ ಆನಂದವನ್ನು ತನ್ನೊಳಗೆ ತಾನು ಹಾಕುವವ ದೇವರೇ, ಅದನ್ನು ಅನುಭವಿಸುವವ ದೇವರೇ ಎಂದು ನಾನು ಚಿಂತನೆ ಮಾಡಿದೆ, ಉಪಾಸನ ಮಾಡಿದೆ. ಆ ಉಪಾಸನ ಮಾಡೋದು ಯಜ್ಞ. ಉಪಾಸನ ಇದೆಯಲ್ಲ ಅದನ್ನು ಯಜ್ಞ. ಭಗವಂತನೇ ಒಂದು ಯಜ್ಞ ಎಂಬ ಉಪಾಸನಾ ರೂಪ ಯಜ್ಞವನ್ನು ಮಾಡುತ್ತಾರೆ. ಅದು ರಾಯರ ಪದದ ಅರ್ಥ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಅದಕ್ಕಂದ್ರು ದೈವಮೇವ ಅಂದ್ರಲ್ಲ, ಆ ಏವಕಾರ ಎಲ್ಲಿಗೆ ಇಡಬೇಕು? ಏವ ಇದು ಮಾತ್ರ ಅಂದ್ರಲ್ಲ, ಅಂದ್ರೆ ಅದು ಹೇಳ್ತಾರೆ, ಭಗವದ್ ಉಪಾಸನ ಮೇವ ಯಜ್ಞತೆಯ ಅನುತಿಷ್ಠಂತಿ ಕೇಚಿತ್. ದೇವರನ್ನ ಉಪಾಸನೆ ಮಾಡೋದೇ ಯಜ್ಞ ಅಂತ ಮಾಡುತ್ತಾರೆ. ಯಾರು? ಯತಯ, ಯತಿಗಳು ಮಾಡುವ ಯಜ್ಞವಿರುವುದು. ಅದಕ್ಕಂದ್ರು ನಾಯಂ ಲೋಕೋಸ್ತಿ ಯಜ್ಞಾದಿಹೀನಸ್ಯ, ಯಾರು ಯಜ್ಞ ಮಾಡಲ್ವೋ ಅವರಿಗೆ ಸ್ವರ್ಗಾದಿ ಲೋಕ ಪ್ರಾಪ್ತಿ ಯಾವುದು ಇಲ್ಲ ಅಂತ ಮಾತು, ವೇದದ ಮಾತು, ಪುರಾಣದ ಮಾತು. ಅದಕ್ಕಂದ್ರು ಯಾರು ಸ್ವಾಮಿಗಳಾಗ್ತಾರೋ ಅವರಿಗೆ ಮೋಕ್ಷವಿಲ್ಲ. ರಾಯರು ಬೆಟ್ಟ ಮಾಡಿಕೊಡ್ತಾ ಇದ್ದಾರೆ, ಯಾರು ಯಜ್ಞಗಳಾಗ್ತಾರೋ ಅವ್ರಿಗೆ ಮೋಕ್ಷವಿಲ್ಲ. ಯಾಕೆ? ಯಜ್ಞ ಮಾಡಲ್ಲ, ಅವ್ರ ಅಗ್ನಿಯ ಮುಟ್ಟಬಾರ್ದು, ಅಡಿಗೆ ಮಾಡ್ಕೋಬಾರ್ದು, ಏನೂ ಮಾಡಬಾರ್ದು. ಮತ್ತಂತಹ ಕಾಲಕ್ಕೆ ಅವ್ರ ಮೋಕ್ಷವೇ ಇಲ್ಲ ಅಂದರು. ಅದಕ್ಕೆ ರಾಯರಂದರು, ಈ ಹೊರಗೆ ಕಾಣಿಸೋ ಕಟ್ಟಿಗೆ ತುಪ್ಪ ಅಲ್ಲ ಅಯ್ಯ, ನಿಜವಾದ ಯಜ್ಞ ಅಂದರೆ ದೇವರಲ್ಲೇ ಅವರು ಉಪಾಸನಾ ರೂಪ ಯಜ್ಞವನ್ನು ಮಾಡುವುದರಿಂದ ಯತಿಗಳಿಗೆ ಸದ್ಗತಿ ಇಲ್ಲ ಅಂತ ತಪ್ಪು ತಿಳಿಯಬೇಡಿ, ಎಲ್ಲರಿಗಿಂತ ಉತ್ಕೃಷ್ಟವಾದ ಸದ್ಗತಿ ಅವರಿಗೆ ಆಗುತ್ತೆ ಅಂತ ರಾಘವೇಂದ್ರ ಸ್ವಾಮಿಗಳು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಯಾವುದು ಬರಲಿ, ನೋಡಿ ಅವರ ಪ್ರಶ್ನೆ. ಉತ್ತರ ಮೀಮಾಂಸಾ ಪೂರ್ವಮೀಮಾಂಸಾ ಅಂತ, ಪೂರ್ವಮೀಮಾಂಸಾ ಅಂದರೆ ಯಜ್ಞಾದಿ ಪ್ರಕ್ರಿಯೆಗಳನ್ನು ಮಾಡಿದ್ದು, ಉತ್ತರ ಮೀಮಾಂಸಾ ಅಂದರೆ ದೇವರ ಕುರಿತು ಚಿಂತನೆ ಮಾಡಿದ್ದು. ಅಂದರೆ ಜೈಮಿನಿ ಮೊದಲಾದಂಥವರೆಲ್ಲ ವಿಶೇಷವಾಗಿ ಯಜ್ಞಾದಿ ಪ್ರಕ್ರಿಯೆಗಳನ್ನು ಹೇಳಿದ್ದಾರಲ್ಲ, ಫಲಗಳನ್ನು ಹೇಳಿದ್ದಾರಲ್ಲ, ಅದರ ಗತಿಯೇನು? ನೀವೇನೋ ದೇವರ ಕುರಿತು ಈ ಇದರಲ್ಲಿ ಹೇಳ್ತಾ, ಇದು ಉಪಾಸನಾದಲ್ಲಿ ಹೇಳ್ತಾ ಇದ್ದೀರಿ, ಅವರೆಲ್ಲ ಫಲಗಳ ಹೇಳಿದ್ದಾರಲ್ಲ, ಮತ್ತೆ ಅದಕ್ಕೆ ಹೇಗೆ ಅಂದರೆ ಜೈಮಿನ್ಯಾದಿ ಋಷಿಗಳು ಮುಂದೆ ಉತ್ತರ ಕೊಟ್ಟಾಯ್ತು. ಅದು ನಿಮಗೆ ಹಿಂದೆನೇ ಉತ್ತರ ಕೊಟ್ಟಾಯಿತು, ಅದನ್ನು ಅನ್ವಯ ಮಾಡಿಕೊಂಡ್ರೆ ಆಯಿತು. ಏನು? ಯಜ್ಞ ಮಾಡಿ ಫಲಗಳನ್ನು ಬೇಡಿ, ಬೇಡಿದ ಫಲ ಭಗವಂತನ ಸೇವೆಗಾಗಿ ಅಂತಿಟ್ಟುಕೊಳ್ಳಿ ಅಂತ ಅವ್ರು ಮಾಡಿದರು. ಅದು ತೆಗೆದುಬಿಟ್ಟು ಮಿಕ್ಕವರು ಮಾಡ್ತಾ ಇದ್ದಾರೆ ಅಷ್ಟೇ. ನಿಮ್ಮ ಪ್ರಶ್ನೆಗೆ ಉತ್ತರ ನಿಮ್ಮ ಪ್ರಶ್ನೆಯಲ್ಲೇ ಕೂತಿದೆ, ಅಲ್ಲೇ ಕೂತಿದೆ ಉತ್ತರ. ಸರಿಯಾ? ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ವಿಶೇಷವಾಗಿ ಯದ್ವಾ ದೈವಂ ಯಜ್ಞಂ, ಅಲ್ಲಿ ಚೆನ್ನಾಗಿ ಹೇಳ್ತಾ ಇದ್ದಾರೆ. ದೈವಮೇವ ಅಂದರೆ ದೈವಂ ವಿಷ್ಣುಂ ಯಜ್ಞಂ ಯಥಾಭವತಿ ತಥಾಪರೆ. ಇಲ್ಲಿ ಎರಡು ಯಜ್ಞಗಳಿವೆ, ಎರಡು ಯಜ್ಞಗಳಿವೆ. ಏನು ಯಜ್ಞ? ದೇವರೇ ಯಜ್ಞ, ದೇವರ ಕುರಿತ ಉಪಾಸನೆ ಇನ್ನೊಂದು ಯಜ್ಞ. ದೇವರೇ ಯಜ್ಞ ಅಂತ ಉಪಾಸನೆ ಮಾಡುತ್ತಾರಾದ್ದರಿಂದ ಅವರ ಉಪಾಸನವೇ ಯಜ್ಞ. ಅರ್ಥ ಆಗಲಿಲ್ಲ, ಆಯ್ತಾ? ಆಗಲಿಲ್ಲ ಅರ್ಥ. ಅರ್ಥ ಆಗಿಲ್ಲ ಅಂಬೋದು ಅರ್ಥ ಆಗೋದು ಪ್ರಧಾನ. ನನಗೆ ನಿಮಗೆ ಅರ್ಥ ಆಗಿಲ್ಲ ಅಂಬೋದು ನನಗರ್ಥ ಆಗಿಲ್ಲ. ಇಲ್ಲಿ ನೋಡಿ, ದೇವರನ್ನ ಕುರಿತು ಚಿಂತನೆ ಮಾಡುತ್ತಾ ಇದ್ದಾರೆ. ದೇವರೇ ಯಜ್ಞ, ಅದರ್ಥ ಆಯ್ತಾ? ದೇವರೇ ಅಗ್ನಿ, ದೇವರ ಆನಂದವೇ ತುಪ್ಪ. ಅದನ್ನು ಹಾಕುವವನು ತನ್ನೊಳಗೆ ತಾನು ತನ್ನ ಆನಂದವನ್ನು ಹಾಕುವವ ದೇವನೇ, ಅದನ್ನು ಸ್ವೀಕಾರ ಮಾಡುವವ ದೇವನೇ. ಅದೊಂದು ಯಜ್ಞ, ಅದು ಕ್ಲಿಯರ್. ಆ ದೇವರ ಕುರಿತು ಉಪಾಸನೆ ಮಾಡುವುದೇ ಯಜ್ಞ. ಹೇಗೆ ಅಂದರೆ, ಅಲ್ಲೂ ದೇವರೇ ಅಗ್ನಿ, ದೇವರೇ ಅಗ್ನಿ, ದೇವರ ಕುರಿತಾದ ಆಲೋಚನೆಯೇ ಉಪಾಸನ. ಹೌದಾ? ದೇವರ ಕುರಿತಾದ ಆಲೋಚನೆಯೇ ಉಪಾಸನ. ದೇವರ ಕುರಿತಾದ ಆಲೋಚನೆ ಹೇಗೆ? ನೀನಿಂಥವ ಇಂಥವ ಇಂಥವ ಅಂತ ಚಿಂತನೆ ಮಾಡೋದೇ ಉಪಾಸನ. ಉಪಾಸನ ಅಂದ್ರೇನು? ಮನಸ್ಸು ಏಕಪ್ರಕಾರವಾಗಿ ಆಲೋಚನೆ. ಏಕಪ್ರಕಾರ ಅಂದರೆ ಹೇಗೆ ಬರುತ್ತೆ ಗೊತ್ತಾ? ಅಲ್ಲೂ ಹೇಳಬೇಕು. ಒಂದೇ ಆಲೋಚನೆ ಸದಾ ಬರ್ತಿರ್ಬೇಕು, ಒಂದೇ ಆಲೋಚನೆ. ಅವಾಗ ಅರಣ್ಯಕಾಚಾರ ಅಂದರು, ಸ್ವಲ್ಪ ಸರಿ ಮಾಡಿಕೋ ಅಂದರು. ಒಂದೇ ರೀತಿಯ ಆಲೋಚನಾ ತರಂಗಗಳು ಬರುವುದು ಅಂದರು. ಒಂದೇ ಆಲೋಚನೆ ಬರಲ್ಲ, ಒಂದು ಆಲೋಚನೆ ಬರುತ್ತೆ, ನೆಕ್ಸ್ಟ್ ಇನ್ನೊಂದು ಆಲೋಚನೆ ಬರುತ್ತೆ. ಅದು ಆಲೋಚನೆಗಳು ಪರಂಪರಾ ಪರಂಪರಾ ಬರ್ತಾ ಇರುತ್ತೆ. ಆ ಬಂದ ಆಲೋಚನೆಗಳಿಗೆ ಒಂದೇ ವಿಷಯವಿದ್ದರೆ ಅದನ್ನು ಉಪಾಸನಾ ಅಂತ ಕರೀತಾ ಇದ್ದಾರೆ. ನಮಗೆ ಒಂದಾಲೋಚನೆಗೆ ದೇವರು, ಇನ್ನೊಂದಾಲೋಚನೆಗೆ ಬೇರೆ. ಆದ್ದರಿಂದ ನಮ್ಮ ಉಪಾಸನೆ ಆಗಿಲ್ಲ, ಸ್ಮರಣೆ ಆಯಿತು. ಉಪಾಸನ ಅಂದರೆ ಪ್ರತಿಯೊಂದು ಆಲೋಚನಾ ತರಂಗ ತರಂಗ ತರಂಗಕ್ಕೂ ದೇವರೇ ಬರ್ತಾ ಇರಬೇಕು. ಇಲ್ಲಿ ನೋಡಿ, ಒಂದು ಆಲೋಚನೆ ಬಂದರೆ ದೇವರ ವಿಷಯಕ ಆಲೋಚನೆ ಬಂದರೆ ಅದರಲ್ಲಿ ಅನಂತ ಭಗವದ್ ರೂಪಗಳು ಹುಟ್ಟುತ್ತೆ. ಭಗವದ್ ರೂಪಗಳು ಹುಟ್ಟುತ್ತೆ. ಎಷ್ಟು ತರಂಗಗಳು ಬರ್ತಾ ಇದೆಯೋ ಅಷ್ಟೂ ಭಗವದ್ ರೂಪಗಳು ಹುಟ್ಟುತ್ತಾ ಬರುತ್ತೆ. ಆ ಹುಟ್ಟಿದ ಆಲೋಚನೆಯಲ್ಲಿ ಹುಟ್ಟಿದ ಭಗವದ್ ರೂಪಗಳನ್ನೆಲ್ಲ ಬಿಂಬಮೂರ್ತಿಯಲ್ಲಿ ಐಕ್ಯ ಚಿಂತನೆ ಮಾಡೋದೇ ಧ್ಯಾನ ಯಜ್ಞ. ಈ ಕ್ಲಾರಿಟಿ ಬಂತ? ಯಾಕಂದರೆ ನಾನು ಆಳಕ್ಕೆ ಇಳಿಬೇಕು, ಅರಣ್ಯಕಾಚಾರ ಹೇಳಿದ ಆಳಕ್ಕೆ ಇಳಿದಂಗಿದ್ರೆ ಉಪಾಸನೆ ಮಾಡೋದೇ ಯಜ್ಞ. ಎಲ್ಲಿ ಕಟ್ಟಿಗೆ ತುಪ್ಪ ಏನೂ ಕಾಣಿಸಲ್ಲ, ಇದೇನು ಯಜ್ಞ? ಹಾಕಬೇಕು, ತಗೊಂಬೋರು ಬೇಕಲ್ಲ. ಅದಕ್ಕೆ ಈ ಯಜ್ಞ ಸತತ ನಾವು ಮಾಡಬೇಕಂತೆ. ಅದಕ್ಕಂದ್ರು ಅಲ್ರಿ, ಆಲೋಚನಾ ತರಂಗಗಳು ಬರ್ತಾ ಇವೆ, ಆಲೋಚನಾ ತರಂಗಗಳು ಬರ್ತಾ ಇವೆ. ಆಲೋಚನಾ ತರಂಗಗಳು ಬಂದಾಗ ಪ್ರತಿಯೊಂದು ತರಂಗಕ್ಕೂ ದೇವರೇ ವಿಷಯವಾಗಿರಬೇಕು ಅಂದರೆ ಅದು ದೊಡ್ಡವರಿಗೆ ಸಾಧ್ಯ, ನಮ್ಮಂಥವರಿಗಲ್ಲ. ಹರ ನಮಃ ಪಾರ್ವತೀ ಪತಯೇ, ಹರ ನಮಃ ಪಾರ್ವತೀ ಪತಯೇ, ಹರ ನಮಃ ಪಾರ್ವತೀ ಪತಯೇ. ಪ್ರವಚನಕ್ಕೆ ಕೂಡುವಾಗ ಸ್ಟ್ರೈಟಾಗಿ ಕೂತ್ಕೊಳ್ಳಿ, ಬಗ್ಗಿ ಕೂತ್ಕೋಬೇಡಿ, ಗೋಡೆಗೆ ಸಪೋರ್ಟ್ ತಗೊಂಡು ಕೂತ್ಕೋಬೇಡಿ. ಹೌದಾ? ನಿದ್ದೆ ಬರುವ ಆಸ್ಪದ ಇರುತ್ತೆ. ನಿದ್ದೆ ಬರಲ್ಲ, ಜಂಪು ಬರುತ್ತೆ. ಅಂದರೆ ಇಲ್ಲಿ ಇದ್ದಂತೇನೆ ಇರುತ್ತೆ, ಏನೋ ಶಬ್ದಗಳು ಕೇಳಿಸ್ತಾನೆ ಇರುತ್ತೆ. ಅದು ಎಲ್ಲೋ ಅಂತ ಈ ಶಬ್ದಗಳು ಸ್ವಪ್ನದಲ್ಲಿ ಯಾರೋ ಹೇಳಿದಂತೆ ಕೇಳಿಸ್ತಾ ಇರುತ್ತೆ, ಕನಸು ಬೀಳ್ತಾ ಇರುತ್ತೆ ಇಲ್ಲಿ. ಹೌದಾ? ಯಾರೋ ದಿನ ಆಗುವ ಅಭ್ಯಾಸ ಆಗಿದೆ, ಪ್ರವಚನ ಕೂತುಕೊಳ್ಳೆ ಸಮಾಧಿಗೆ ಹೋಗ್ಬಿಡ್ತಾರೆ. ಕೊನೆಗೆ ಆಚಾರ ಗಂಟೆ ಬಾರಿಸಿದ್ರೆ ಹೇಳ್ತಾರೆ. ಅವತ್ತು ನರಸಿಂಹದೇವ್ರ ಕಥ, ನರಸಿಂಹದೇವ್ರು ಬಂದರು, ಮಧ್ಯದಲ್ಲೇ ಗಂಟೆ ಬಾರಿಸಿದ್ರೆ ಆಚಾರ ಥಟ್ಟಂತ ಎದ್ದು ನಿಂತ್ಬಿಟ್ರು ಅವರು. ಅವಾಗ ಆಯ್ತಾ? ಇಲ್ಲಪ್ಪ ಇನ್ನಾಗಿದೆ ಅಲ್ವೇ. ಹಾಗೆ ಸ್ವಲ್ಪ ಜಂಪು ಬಹಳ ಕಾಟು ಕಾಡ್ಸತ್ತೆ. ಆದರೆ ನೀವಿಗೆ ಜಂಪು ಇಲ್ಲ, ನಮಗೆ ಇಲ್ಲ, ನಮಗೂ ಬರುತ್ತೆ. ನೀವು ಕೂತಿದ್ದೀರಾ, ನಿಮಗೆ ಬರುತ್ತಾ ಇದೆ. ನಾನು ಹೇಳುತ್ತಾ ಇದ್ದದಕ್ಕೆ ನನಗೆ ಬರ್ತಾ ಇಲ್ಲ. ಸತ್ಯವಾದ ವಿಚಾರ. ಕೂತರೆ ನನಗೂ ಬರುತ್ತೆ, ನನಗೂ ಅನುಭವ ಆಗಿತ್ತು. ಅದ ರಾತ್ರಿ ಪ್ರಯಾಣ ಮಾಡಿ ಹೋಗಿ ಸರಿಯಾಗಿ ನಿದ್ದೆ ಇದ್ದಿಲ್ಲ ಅಲ್ಲ, ನಡೆದಂತ ಹೇಳಬೇಕಲ್ಲ, ಹೇಳಿ ತಪ್ಪೇನು. ಸಭೆ 10 ಜನ ಸ್ವಾಮಿಗಳು ಸೇರಿದ್ದಾರಲ್ಲ, ಎಲ್ಲ ಸ್ವಾಮಿಗಳು ಸೇರಿದ್ದಾರೆ, ಎಲ್ಲ ಪಂಡಿತರು ಪ್ರವಚನ ಮಾಡಿದ್ದಾರೆ, 15 ಜನ ಕೊನೆಯವ ನಾನು. ಎಲ್ಲ ಪಂಡಿತರನ್ನ ಮೇಲೆ ಕೂಡಿಸ್ತಾರೆ ಕಾಣಿಸ್ಲಿ ಅಂತ. ನಿದ್ದೆ ಮಾಡೋ ಕಾಲಕ್ಕೆ ಪಕ್ಕ ಕೂತರೆ ಪರವಾಗಿಲ್ಲ, ಎದುರಿ ಕೂತರೆ ಕಷ್ಟ. ಅದಕ್ಕೆ ಪ್ರವಚನ ಕೂಡೋ ಕಾಲಕ್ಕೆ ಬಹಳ ಮಂದಿ ಸೈಡಿ ಕೂಡ್ತಾರೆ. ಯಾಕೆ ಸೇಫ್ ಸೈಡ್ ಅಂತ ಆಚಾರ್ಯ ಎದುರಿಗೆ ಸ್ವಲ್ಪ ಸೈಡಿಗೆ ಕೂಡ್ತಾರೆ. ಯಾಕೆ ಆಚಾರ್ಯ ಎದುರಿಗೆ ಯಾಕಪ್ಪ? ಮೂಲ ಕಾರಣ ಇದು, ಚೂರು ನಿದ್ದೆ ಬರುತ್ತೆ. ಒಂದು ಕಡೆ ಪ್ರವಚನಕ್ಕೆ ಹೋಗಿದ್ದೆ, ಹೋದ್ರೆ ದೇವಸ್ಥಾನ ಯಾರು ಕಾಣಿಸ್ತಾ ಇಲ್ಲ. ನೋಡಿದ್ರೆ ಎಲ್ಲ ಗೋಡೆಗಳಿಗೆ ಕೂತಾರೆ, ಎದುರಿಗೆ ಯಾರೂ ಕೂತಿಲ್ಲ. ಯಾಕೆ ಅಂದೆ, ಇಲ್ಲ ಆಚಾರ ಮುಂದೆ ಕೂಡಬಾರ್ದು, ನಮ್ಮ ಸಂಪ್ರದಾಯ ಇಲ್ಲ. ನೋಡಿದ್ರೆ ಶುಕಾಚಾರ್ಯರಿಗೂ ಬರುತ್ತೋ ಇಲ್ಲೋ, ಗಂಟೆ ಬಾರಿಸಿದ ಕೂಡಲೇ ಇವರು ಸಮಾಧಿಗೆ ಹೋಗ್ಬಿಟ್ಟಿದ್ದಾರೆ, ಯಾರೂ ಕದರೋ ಸತಿ ಇಲ್ಲ. ನಾನವಾಗೆ ಶುಕಾಚಾರ್ಯನೇ ಎದುರಿಗೆ ಇಟ್ಕೊಂಡು ಪ್ರವಚನ ಮಾಡಿದೆ, ಕೇಳೋನು ಆಚೆ ಇಲ್ಲ, ಎಲ್ಲರೂ ನಿದ್ದೆ ಮಾಡ್ತಿದ್ದಾರೆ. ಸರಿಯಾ, ವಿಷಯಕ್ಕೆ ಬರೋಣ. ಏನೋ ಹೇಳಲಿಕ್ಕೆ ಬಂದನಲ್ಲ, ಏನೋ ಹೇಳಿ ಅಲ್ಲ, ಇಲ್ಲೇ ವಿಷಯದಲ್ಲಿ ಏನೋ ಬಂದ ಏಕಪ್ರಕಾರವಾಗಿ ನಮಗೆ ಬರುವ ಆಲೋಚನೆಗಳಲ್ಲಿ ದೇವರೇ ಆ ಆಲೋಚನೆಗೆ ವಿಷಯ ಆಗಬೇಕು ಅಂದರೆ ಸಾಧ್ಯ ಇಲ್ಲ. ಯಾಕೆ? ನಮ್ಮ ಪಾಪ ಕೂತಿದೆ. ಮತ್ತೆ ನಮ್ಗೆ ಯಾಕೆ ಹೇಳ್ತಾ ಇದ್ರು ಇದನ್ನ? ನಮ್ದಲ್ಲ ಸಬ್ಜೆಕ್ಟು, ಬಾಳ ಒಳ್ಳೆ ಕೇಳಿಬಿಡೋದೆ. ಅವಾಗ ದಾಸರು ಬಂದರು, ಹುಚ್ಚ ನಿಂಗೇನೋ ಹೇಳಿದ್ದು. ಹೌದಾ, ನನಗ ಒಂದ ಆಲೋಚನೆ ಒಳಗೆ ದೇವರು ಬಂದ್ರೆ ಮಿಕ್ಕ ಆಲೋಚನೆಗಳಲ್ಲಿ ಸೌದು ತಟ್ಟೆ ತಂಬಿಗೆ ಟಿವಿ ಅದು ಇದು ಎಲ್ಲ ಬರ್ತಾ ಇದ್ರಿ, ಮತ್ತೆ ನಂದು ಉಪಾಸನ ಹೇಗಾಗುತ್ತೆ? ಅದಕ್ಕಂದ್ರು ದಡ್ಡ, ಅದಕ್ಕೆ ಹೇಳಿದ್ದು ಸರ್ವತ್ರ ಭಗವಂತನಿದ್ದಾನೆ. ದೇವರು ಕೇಳಿದ್ರು, ಅರಣ್ಯಕಾಚಾರ ಅಂತಾರೆ, ನಿನ್ನ ಮನಸ್ಸು 10 ಕಡೆಗೆ ಹೋಗ್ತಾ ಇದೆ, ಎಲ್ಲಿ ಕಂಡ ಕಡೆಗೆ ಹೋಗ್ತಾ ಇದೆ, ನನ್ನಲ್ಲಿ ನಿಲ್ಲತಾ ಇಲ್ಲ. ಅವಾಗ ಅಂತಾರೆ, ನಿನ್ನ ಬಿಟ್ಟು ಬೇರೆ ಕಡೆಗೆ ಹೋಯ್ತಾ ನನ್ನ ಮನಸ್ಸು? ಹೌದು ಅಂದ. ಹೇಗೆ ಹೇಳು, ನೀನಿಲ್ಲದ ಕಡೆ ಯಾವುದು? ಎಲ್ಲ ಕಡೆ ನೀನೇ ಇದೀಯ. ಅಂಥ ಕಾಲಕ್ಕೆ ನನ್ನ ಮನಸ್ಸು ಎಲ್ಲಿಗೆ ಹೋದ್ರೆ ನಿನ್ನ ಕಡೆ ಹೋದಂತೆ ಆಯಿತಲ್ವಾ? ಅದಕ್ಕಂದ್ರು ದೇವ, ನನ್ನ ಕಡೆಗೆ ಬಂದರೂ ನನ್ನನ್ನು ನೋಡಿಲ್ಲ, ತಟ್ಟೆ ನೋಡಿದ್ದಷ್ಟೇ, ತಟ್ಟೆ ಆಕಾರದ ನನ್ನನ್ನು ನೋಡಲಿಲ್ಲ. ಅದಕ್ಕೆ ದಿನದಲ್ಲಿ ಎಷ್ಟು ಆಲೋಚನೆಗಳ ಪರಂಪರ ಬಂದಿರುತ್ತೋ, ಕೊನೆಗಾದರೂ ಮಧ್ಯೆ ಆದರೂ ದೇವರನ್ನು ನೆನೆದು, ಸ್ವಾಮಿ ಇಷ್ಟು ಆಲೋಚನೆಗಳು ಬಂದಿವೆ. ನಿಜವಾಗಿ ಆದರೆ ಜ್ಞಾನಿಗಳು ಆ ಆಲೋಚನೆಗಳಲ್ಲಿ ನಿನ್ನನ್ನೇ ಗುರಿ ಮಾಡಿ ಆಲೋಚನೆ, ನಿನ್ನ ಕುರಿತು ಆಲೋಚನೆ ಮಾಡುವುದೇ ಯಜ್ಞ ಅಂತ ಅರ್ಪಣೆ ಮಾಡ್ತಾರಯ್ಯ. ಆದರೆ ನನಗೆ ಆ ಸೌಭಾಗ್ಯವಿಲ್ಲ, ನನ್ನ ಪ್ರಾರಬ್ಧ ಕೂತಿದೆ, ನನ್ನ ಆಲೋಚನೆಗಳೆಲ್ಲ ಬೇರೆ ಬೇರೆ ಕಡೆಗೆ ಹೋಗ್ತಾ ಇದೆ. ಆದರೆ ಆಯಾ ಆಲೋಚನೆಗಳು ಬೇರೆ ಬೇರೆ ಕಡೆಗೆಲ್ಲ ಹೋದಾಗ ಅಲ್ಲಿ ನೀನೇ ಇದ್ದೀಯ ಇಲ್ಲೋ? ಹೌದು, ನಾನೇ ಇದ್ರೂ ಆ ಟೈಮಿಗೆ ನಾನು ನೆನಪಾಗಿಲ್ಲ, ನಿನಗೆ ಪದಾರ್ಥವೇ ನೆನಪಾಯಿತು, ದೇವ್ರ ಕಂಪ್ಲೇಂಟು. ಅವಾಗ ನಾವದು ಈಗ ನೆನಪಾಗ್ತಾ ಇದೆಯೋ, ನನ್ನ ಆಲೋಚನೆಗಳು ಯಾವುದು ಯಾವುದು ಬಂತು, ಆ ಆಲೋಚನೆಗಳು ಯಾವುದರ ಕುರಿತು ಬಂತು, ಆ ಬಂದ ಪದಾರ್ಥಗಳು ಯಾವ ಪದಾರ್ಥಗಳ ಕುರಿತು ಆಲೋಚನೆ ಬಂದಿದೆಯೋ ಅಲ್ಲೆಲ್ಲೆಲ್ಲ ನೀನೇ ಇದ್ದಿ ಎಂಬ ಆಲೋಚನೆ ಈಗ ಬರ್ತಾ ಇದೆ ಹರಿಯೇ. ಈಗ ಅರ್ಪಣೆ ಮಾಡಲ ಅಂದರೆ ಸರಿ, ಅದನ್ನು ಹೇಳ್ತಾರೆ ಮರಳಿ ಜ್ಞಾನೋತ್ತರದಿ ತನಗರ್ಪಿಸಲು ಕೈಗೊಂಡು ಮನ್ನಿಸುವ. ಎಂಥ ಯಜ್ಞ ನೋಡಿ, ಈ ಯಜ್ಞ ನಮ್ದೇ. ಬೆಳಿಗ್ಗೆ ಸಂಕಲ್ಪ ಮಾಡೋಣ ಯಜ್ಞಕ್ಕೆ, ಏನಂತ ಮಾಡುವುದಾ, ಮಾಡೋಣ ಬೇಡ, ಬೇಡ ಬೇಡ ಅಂದ್ರೆ ಬಿಡೋಣ, ಮಾಡೋಣ. ಯಾಕಂದ್ರೆ ಪ್ರವಚನ ಅದು ವಿಜಯರಾಯರ ಹತ್ರ ಬಂದು ಪ್ರವಚನ ಕೇಳಿದ ಮೇಲೆ ಸ್ವಲ್ಪ ಆದರೂ ನಮ್ಮ ಜೀವನದ ಅನುಷ್ಠಾನಕ್ಕೆ ನಿತ್ಯ ತರದಿದ್ರೆ ಯಾಕರಿ ಬರೋದು, ಹೌದಾ? ಒಂದು ಮಾಡೋಣ, ಏನಂತ ಬೆಳಿಗ್ಗೆ ಸಂಕಲ್ಪ. ಬೆಳಿಗ್ಗೆ ನನಗೆ ಎಚ್ಚರ ಆದಾಗಲಿಂದ ಮಲಗೋ ಪರ್ಯಂತ ಮಲಗಿದ ಮೇಲೆ ಸ್ವಪ್ನದಲ್ಲೂ, ಸ್ವಪ್ನದಲ್ಲೂ ಆಲೋಚನೆಗಳು ಬರ್ತಾ ಇರುತ್ತೆ, ಹೌದಾ? ಏನೇನು ಆಲೋಚನೆಗಳು ಬಂದಿವೆ, ಯಾವ ಯಾವ ಪದಾರ್ಥ ಯಾವ ಯಾವ ವ್ಯಕ್ತಿಯ ಕುರಿತು ಆಲೋಚನೆಗಳು ಬಂದಿವೆ, ಆಯಾ ಆಕಾರದ ನಿನ್ನ ಮೇಲೆ ನನ್ನ ಆಲೋಚನೆ ಹರಿದಿದೆ. ಅಂದರೆ ಆಯಾ ವ್ಯಕ್ತಿಯ ಪದಾರ್ಥದ ಆಕಾರದಲ್ಲಿರುವ ನಿನ್ನ ಕುರಿತೇ ಯದ್ಯಪಿ ನನ್ನ ಮನಸ್ಸು ಹೋಗಿದೆ, ನಿನ್ನನ್ನು ಗಮನಿಸಿಲ್ಲ ಹರಿ, ಈಗ ನೆನಪಾಯಿತು. ಆದ್ದರಿಂದ ನನ್ನ ಮನಸ್ಸಿನಲ್ಲಿ ಬಂದ ಆಲೋಚನೆಗಳಿಗೆ ಎಲ್ಲ ವಿಷಯ ನೀನೇ ಆಗು ಹರಿಯೇ, ನೀನೇ ಆಗಿದ್ದೀಯ. ಆದ್ದರಿಂದ ಆಯಾ ಆಲೋಚನೆಗಳಲ್ಲಿ ಹುಟ್ಟಿದ ಸಕಲ ಭಗವದ್ ರೂಪಗಳು ಬಿಂಬಮೂರ್ತೆ ನಿನಗರ್ಪಿತ. ಚೆನ್ನಾಗಿದೆಯಲ್ಲ, ಮಾಡಬಹುದಲ್ವ? ಮಾಡಿದರೆ ಹಾ, ಇಲ್ಲಿ ಉತ್ತರ ಕೊಡಬೇಕು, ಇಲ್ಲಿ ಉತ್ತರ ಕೊಡಬೇಕು. ಮಾಡಬೇಕಲ್ವ ಅಂದ್ರೆ ಅವನೇ ಮಾಡಿಸೋದು. ಸರಿ, ಬೆಳಿಗ್ಗೆ ಟ್ರೈನ್ ಇದೆ 6 ಗಂಟೆಗೆ. ಯಾರು ಅಂದ್ರೆ ಎಷ್ಟು ಗಂಟೆಗೆ ಟ್ರೈನ್? 6 ಗಂಟೆಗೆ ಹೋಗ್ತೀರಾ? ದೇವರೇ ಕಳಿಸ್ಬೇಕು ಅಂತ ಸುಮ್ಮನೆ ಇರ್ತೀರಾ? ಪಕ್ಕದವರಿಗೆ ಅಲಾರಾಮ್ ಇಟ್ಟು ಇನ್ನೊಬ್ರಿಗೆ ಹೇಳಿ ಎಬ್ಬಿಸು ಅಂತ ಹೇಳಿ 5 ಗಂಟೆಗೆ ಎಬ್ಬಿಸಿ ಹೋಗ್ತೀರಾ? ಮತ್ತೆ ಮಾಡಬೇಕು, ಹೌದಾ? ಸ್ವಾಮಿ ಮಾಡಿಸ್ತಾನೆ ಅಂತ ತಿಳಿದು ನಾವು ಮಾಡಬೇಕು, ಸಂಕಲ್ಪ ಸ್ವಾಮಿ ಕೊಡ್ತಾನೆ ಅದಿರ್ಬೇಕು, ಹೌದಾ? ಇದು ತುಂಬ ಇದು ಈ ಸ್ವಾಮಿ ಮಾಡಿಸ್ತಾನೆ ಮತ್ತೆ ಅದಕ್ಕಿಲ್ವಾ? ಬೆಳಿಗ್ಗೆ ಅಲಾರಾಮ್ ಕೂಡ ಇಟ್ಕೋಬೇಡಿ, 5-6 ಗಂಟೆ ಟ್ರೈನ್ ಇದೆ, 4 ಗಂಟೆಗೆ ಹೇಳಬೇಕು, ಹೇಳಲಿಕ್ಕೆ ಆಗಲ್ಲ, ಅಲಾರಾಮ್ ಇಟ್ಕೋ. ದೇವರು ಎಬ್ಬಿಸಿದ್ರೆ ಹೋಗ್ತೀನಿ, ಇಲ್ಲದ್ರೆ ಇಲ್ಲ ಅಂತ ಕೊಡ್ತೀರಾ? ಇಲ್ಲಲ್ಲ, ಎಬ್ಬಿಸಿ ಹಾ ಅಲಾರಾಮ್ ಹೊಡೆದಾಗ ನಿದ್ದೆಯಲ್ಲಿ ನಾವು ಪಟ್ಟ ಹೊಡೆದು ಮಾಡ್ಕೊಂಡ್ಬಿಡ್ತೇವೆ. ಅದೇ ಪಕ್ಕದವ್ರಿಗೆ ಹೇಳಿ, ಎಲ್ಲಿದ್ದವ್ರಿಗೂ ಫೋನ್ ಮಾಡು ಅಂತ ಹೇಳಿ, ಎಲ್ಲ ಅವಸ್ಥೆ ಪಡ್ತೀವಲ್ಲ. ಇದು ಉತ್ತರ ಇವ್ರದ್ದು ಮಾತ್ರ ಅಲ್ಲ, ಇಡೀ ಪ್ರಪಂಚದ ಉತ್ತರ ಅದು. ದೇವರು ಮಾಡಿಸಿದ್ರೆ ಮಾಡ್ತೀರಪ್ಪ. ಆದವರಿಗೆ ಕೆಲವರಲ್ಲ, ಅಲಾರಾಮ್ ಹೊಡೆಯೋ ಕಾಲಕ್ಕೆ ಅದನ್ನು ಬಡಿದು ಮಲ್ಕೊಂಬವರು ತುಂಬ ಜನ ಇದ್ದಾರೆ. ಹೌದು, ಆಯಾ ಜೀವ ಸ್ವಭಾವಕ್ಕೆ ಬಿಟ್ಟದ್ದು, ಜೀವನ ಸ್ವಭಾವಕ್ಕೆ ಬಿಟ್ಟದ್ದು. ಸರಿ, ನೀವು ಹೇಳಿದ ವಿಷಯವೂ ಸತ್ಯ, ನೀವು ಹೇಳಿದ ವಿಷಯವೂ ಸತ್ಯ. ರುದ್ರದೇವರನ್ನು ಪ್ರಾರ್ಥನೆ ಮಾಡಿ ಮಲ್ಕೊಂಡ್ರೆ ನೀವು ಅಲಾರಾಮ್ಕ್ಕಿಂತ ಮೊದಲೇ ಆರಾಮ ಹೊಡೆಯುತ್ತೆ ನಿಮಗೆ, ಟಕ್ ಅಂತ ಎದ್ಬಿಡ್ತೀರ, ಅದು ವಿಷಯ ಸತ್ಯ. ಸರಿ, ಎಲ್ಲಿಗೆ ಬಂದು ಆಯಾ ಆಲೋಚನೆಗೆ ತಕ್ಕಂತೆ ರೂಪಗಳೆಲ್ಲ ಬಂದಿರುತ್ತೆ, ಆಯಾ ಆಲೋಚನೆಗಳಿಗೆ ತಕ್ಕಂಥ ರೂಪಗಳೇ ಬಂದಿರುತ್ತೆ. ಅದನ್ನು ಅರ್ಪಣೆ ಮಾಡ್ತೀರಾ ಅಂದರೆ ಅದಕ್ಕಂದ್ರೂ ಆಯಾ ಆಲೋಚನೆಗೆ ತಕ್ಕಂಥ ಬಂದ ರೂಪಗಳಲ್ಲಿ ನಿನ್ನನ್ನೇ ಗುರಿ ಮಾಡಿ ಏನು ಆಲೋಚನೆ ಬರುತ್ತಲ್ಲ ಆ ರೂಪಗಳು ಬಂದಿಲ್ಲ. ಅದಕ್ಕಂದ್ರೂ ಒಂದು ರೂಪದೊಳು ಅನಂತ ರೂಪಗಳೊಂದು ಇದ್ದೇ ಇದೆಯಲ್ಲ, ಯಾವ ಆಲೋಚನೆ ಬಂದರೂ ಯಾವ ರೂಪಗಳು ಬಂದರೂ ಅಲ್ಲಿ ನಿನ್ನನ್ನೇ ಗುರಿ ಮಾಡಿದ ಆಲೋಚನಾ ರೂಪಗಳು ಇದ್ದೇ ಇವೆ, ಅದನ್ನು ಸ್ವೀಕಾರ ಮಾಡು ಹರಿಯೇ ಅಂತ ಹೇಳಿದ್ವಿ. ಯಾಕಂದರೆ ನಾನು ಆಳಕ್ಕೆ ಹೋಗ್ತಾ 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 ಹೋದರೆ ಇನ್ನೂ ಡೆಪ್ತ್ ಹೋಗ್ತಾ ಹೋಗುತ್ತೆ, ಮತ್ತು ಎಲ್ಲ ಮಲ್ಕೊಂಡ್ಬಿಟ್ಟೆ ಮತ್ತೆ ಎಬ್ಬಿಸೋದು ಕಷ್ಟ ಆಗುತ್ತೆ. ಅದರಿಂದ ಹೆಚ್ಚು ಡೆಪ್ತಿಗೆ ಹೋಗ್ತಾ ಇಲ್ಲ.
ಅನಿರುದ್ಧ
ಸಂಕಲ್ಪ. ಹೇ ಸ್ವಾಮಿ, ಬೆಳಗ್ಗಿನಿಂದ ಅಂದರೆ ಎಚ್ಚರ ಆದಾಗಲಿಂದ ರಾತ್ರಿ ಸ್ವಪ್ನ ಮುಗಿಯೋ ಪರ್ಯಂತ, ಸ್ವಪ್ನದಲ್ಲೂ ಆಲೋಚನೆ ಬರುತ್ತಲ್ಲ, ಸ್ವಪ್ನ ಮುಗಿಯೋ ಪರ್ಯಂತ ನೀನು ಏನೇನು ಆಲೋಚನೆಗಳು ಕೊಟ್ಟಿದ್ದೀಯೋ ಕೊಡ್ತೀಯೋ ಅವೆಲ್ಲವೂ ನಿನ್ನನ್ನೇ ಗುರಿ ಮಾಡಿಕೊಂಡು ಹೊರಡುತ್ತೆ. ಆದರೆ ಪದಾರ್ಥ ವ್ಯಕ್ತಿ ನನಗೆ ಕಾಣುತ್ತೆ ಹರಿಯೇ, ಈಗ ನನಗೆ ಸಂಕಲ್ಪ ಕೊಡತಾ ಇದೆಯ, ಅದರಿಂದ ಆಯಾ ಆಲೋಚನೆಗಳಲ್ಲಿ ನಿನ್ನನ್ನು ಕುರುತೆ ನೋಡಿ. ಆ ಪದಾರ್ಥದ ಮೇಲೆ ಆಲೋಚನೆ ಹೋಯಿತು, ಪದಾರ್ಥದ ಸುತ್ತೂ ದೇವ ಇದ್ದಾನೆ, ಅವನ ಮೇಲೂ ಹೋಗ್ಬೇಕಲ್ಲ, ಹೋಗಿ ಆಯಿತು. ಆದ್ದರಿಂದ ನಿನ್ನ ಮೇಲೆ ನಿನ್ನ ಕುರುತಾದ ಆಲೋಚನೆಗಳಾಗಲಿ ಹರಿಯೇ, ಇನ್ ಕರೆಕ್ಟ್ ವರ್ಡ್ಸ್, ಯಾವ ಯಾವ ಆಲೋಚನೆಗಳೆಲ್ಲ ನಿನ್ನ ಕುರಿತಾದ ಆಲೋಚನೆಗಳಾಗಲಿ ಹರಿಯೇ, ಯಾಕೆ ಅಲ್ಲೆಲ್ಲ ನೀನೇ ಇದ್ದೀಯ, ಆದ್ದರಿಂದ ನೀನೇ ಇದ್ದೀಯಾ ಎಂಬ ಆಲೋಚನೆ ಸಂಕಲ್ಪದ ಕಾಲಕ್ಕೆ ನೀನೇ ಕೊಟ್ಟಿಯಾದ್ದರಿಂದ ಆ ಕಾಲಕ್ಕೆ ನಾನು ಮರೆತಿದ್ರು ನನ್ನ ಆಲೋಚನೆಗೆ ನೀನೇ ಗುರಿಯಾಗು ಹರಿಯೇ. ಆಯಾ ಆಲೋಚನೆಗಳಿಂದ ಪ್ರಕಟವಾದ ನಿನ್ನ ರೂಪಗಳೆಲ್ಲ ಹೇ ಬಿಂಬ ಮೂರ್ತಿ ನಿನಗರ್ಪಿತ. ಅಂದರೆ ಆ ಬಿಂಬನಲ್ಲೇ ಐಕ್ಯ, ಟೋಟಲ್ ಯಜ್ಞಮೂರ್ತಿ ಅವನೇ, ಹೌದಾ? ಸರಿ, ಒಂದು ಯಜ್ಞ ಆಯಿತು, ಇನ್ನೊಂದು ಹೇಳ್ಕೊಳ್ಳ. ಅವಾಗಂದ್ರು ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಇವಾಗ ಯಾವ ಯಜ್ಞ ಮಾಡಿದ್ವಿ? ಮನಸ್ಸಿನ ಯಜ್ಞ, ಮನಸ್ಸಿನ ಆಲೋಚನೆಗಳಲ್ಲಿ ಹುಟ್ಟಿದ ಭಗವದ್ ರೂಪಗಳನ್ನ ಬಿಂಬನಲ್ಲಿ ಆಹುತಿಯಾಗಿ ಕೊಟ್ಟು, ಇಲ್ಲಿ ಕೂಡ ದೈವಮೇವ ಯಜ್ಞಂ, ಅಗ್ನಿ ಅವನೇ ಹುಟ್ಟಿದ ಭಗವದ್ ರೂಪಗಳೇ ಆಹುತಿ, ಅವನೇ ಸ್ವೀಕಾರ ಮಾಡುವವ, ನಮ್ಮ ಮೂಲಕ ಹಾಕುವವ ಅವನೇ. ಇದು ಚಿಂತನೆ. ಇನ್ನ ಒಂದೊಂದು ಬೇಡ, ಎಲ್ಲ ಹೇಳಿಬಿಡುತ್ತೇನೆ. ಏನು? ನನ್ನ 10 ಇಂದ್ರಿಯಗಳಿಂದ ಏನೇನು ಕರ್ಮಗಳಾಗುತ್ತೋ ಅದರ ಗುರಿ ನೀನೇ ಹರಿ, ನಿನ್ನ ಪ್ರೀತಿಗಾಗಿ ಮಾಡತಾಗಿದ್ದೇನೆ. ಮಾಡಿದ ಸಕಲ ಇಂದ್ರಿಯಗಳ ಕೆಲಸಗಳೆಲ್ಲ ನಿನ್ನ ಪೂಜೆಗಳಾಗಲಿ ಹರಿಯೇ, ಪೂಜೆಗಳಾಗಲಿ ಹರಿಯೇ. ಕೈ ಕದಲಿದ್ದು ನಿನ್ನ ಪೂಜೆ, ಕಾಲು ಕದಲಿದ್ದು ನಿನ್ನ ಯಾತ್ರೆ, ನೋಡಿದ್ದೆಲ್ಲ ದಾಸರು ಅದಕ್ಕೆ ನೀ ಪ್ರಾಕ್ಟೀಸ್ ಮಾಡಿಸಿದ್ದು, ಕಂಡ ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ. ಅದಕ್ಕಂದ್ರು ಹೌದು, ಎಲ್ಲ ಉಂಡದ್ದೆಲ್ಲ ದೇವರಿಗೆ ಊಟ, ಕೇಳಿದ್ದೆಲ್ಲ ಕಮಲನಾಭನ ಕೀರ್ತಿ ಅಂದ್ರು. ಏ ಹರಟೆ ಹೊಡೆದ್ರೋ ಇಲ್ಲೋ, ಪ್ರವಚನ ಆಯಿತು, ಊಟ ಆಯಿತು, ಕಟ್ಟೆ ಮೇಲೆ ಕೂತು ಗಂಟತ್ತು ಮಾತಾಡಿದ್ರೋ ಇಲ್ಲೋ, ತಮಾಷೆ ಮಾತಾಡಿದ್ರು ದೇವರದ್ದ ಅಲ್ಲ, ಮೋಡಿ ಕುರಿತು ಅದು ಕುರಿತು ಇದು ಕುರಿತು ಇದು ಎಲ್ಲ ಮಾತಾಡಿದ್ರು. ಮತ್ತೆ ಅವಾಗಂದ್ರು, ಅಯ್ಯ ನಾನವಾಗ ಮೋಡಿ ಕುರಿತು ಮಾತಾಡಿದ್ದು ಹೋದಯ್ಯ, ಆದರೆ ಆ ಮಾತುಗಳೆಲ್ಲ ಪ್ರತಿಯೊಂದು ಮಧ್ವಾಚಾರ್ಯ ಹೇಳಿದ್ದಾರೆ, ಮುಖ್ಯತಃ ಸರ್ವಶಬ್ದ ಇಷ್ಟ ವಾಚ್ಯ ಏಕ ಜನಾರ್ದನ, ನನ್ನ ಮಾತುಗಳು ನಿನ್ನನ್ನೇ ಗುರಿ ಮಾಡಿ ಹೊರಟಿವೆ, ದೇವತೆಗಳು ನಿನ್ನನ್ನೇ ಗುರಿ ಮಾಡಿ ಹೊರಡಿಸ್ತಾ ಇದ್ದಾರೆ. ಇನ್ನ ಕ್ಲಿಯರ್ ಆಗಿ ಹೇಳಬೇಕಾದರೆ, ದಶೇಂದ್ರಿಯ ಅಭಿಮಾನಿಗಳು, 10 ಇಂದ್ರಿಯ ಅಭಿಮಾನಿಗಳು 10 ಇಂದ್ರಿಯಗಳಿಂದ ಕೆಲಸಗಳನ್ನು ಮಾಡಿಸ್ತಾ ಇದ್ದಾರೆ, ನಿನ್ನ ಪೂಜಾ ಅಂತ ಮಾಡಿಸ್ತಾ ಇದ್ದಾರೆ ಅವರು. ಆದರೆ ನನಗಾ ತಿಳುವಳಿಕೆ ಇಲ್ಲದೆ ಪದಾರ್ಥಗಳನ್ನ ವ್ಯಕ್ತಿಗಳನ್ನ ನೆನೆಯುತ್ತಾ ಇದ್ದೇನೆ. ಆದರೆ ದೇವತೆಗಳು ಮಾಡಿಸಿದ್ದಂತೂ ನಿನ್ನ ಪೂಜೆ ಅಂತ, ನನಗೆ ಆ ಕಾಲಕ್ಕೆ ನಿನ್ನ ನೆನಪಿಲ್ಲದಿದ್ರು ಈ ಕಾಲಕ್ಕೆ ನಿನ್ನ ನೆನಪು ಕೊಟ್ಟಿದ್ದಾರೆ ದೇವತೆಗಳೆಲ್ಲ. ದೇವತೆಗಳು ಈಗ ನೆನಪು ಕೊಟ್ಟಿದ್ದಾರೆ. ಅದಕ್ಕೆ ಈಗ ಅರ್ಪಣೆ ಮಾಡುತ್ತೇನೆ. ಏನು ಅಂತ, ನನ್ನ 10 ಇಂದ್ರಿಯಗಳ ವ್ಯಾಪಾರ ನಿನ್ನ ಪೂಜೆಯಾಗಲಿ ಹರಿ. ಹೇಗಪ್ಪ ಅಂದ ದೇವ, 10 ಹೇಗೆ ಮನಸ್ಸಿನ ಆಲೋಚನೆ ಬಂದರೆ ಆ ಒಂದು ಆಲೋಚನೆಯಿಂದ ಪುಂಖಾನುಪುಂಖವಾಗಿ ರೂಪಗಳು ಹುಟ್ಟಿ ಬರುತ್ತೋ ಹಾಗೆ 10 ಇಂದ್ರಿಯಗಳ ವ್ಯಾಪಾರ ನಡೆಯುತ್ತಾ ಇದ್ರೆ 10 ಇಂದ್ರಿಯಗಳಿಂದ ದೇವರ ರೂಪಗಳು ರಾಶಿ 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 ಹೊರಗೆ ಬರ್ತಾ ಇರುತ್ತೆ. ಅದನ್ನ ದೇವತೆಗಳು ಆ ರೂಪಗಳನ್ನ ಬಿಂಬನಲ್ಲಿ ಹೋಮ ಮಾಡುತ್ತಾ ಬರ್ತಾರೆ, ಬಿಂಬನಲ್ಲಿ ಹೋಮ ಮಾಡುತ್ತಾ ಬರ್ತಾರೆ. ಅದರಿಂದ ಹೇ ಸ್ವಾಮಿ, ಈಗ ನನ್ನ ಸಕಲೇಂದ್ರಿಯಗಳ ವ್ಯಾಪಾರದಿಂದ ಹುಟ್ಟಿದ ನಿನ್ನ ಎಲ್ಲ ರೂಪಗಳು ನಿನಗರ್ಪಿತ ಹರಿಯೇ. ಮುಖ್ಯ ಪ್ರಾಣಾಂತರ್ಗತ ಸ್ವಾಮಿ ನಿನಗರ್ಪಿತ, ನೀನೇ ಅಗ್ನಿ, ಹುಟ್ಟಿದ ರೂಪಗಳು ಆಹುತಿ, ಹುಟ್ಟಿದ ರೂಪಗಳು ಆಹುತಿ, ಇದನ್ನ ಆಹುತಿಯಾಗಿ ಸ್ವೀಕಾರ ಮಾಡುವವ ನೀನೇ, ನನ್ನಲ್ಲಿ ನಿಂತು ಸಮರ್ಪಣೆ ಮಾಡಿಸಿಕೊಂಡವ ನೀನೇ, ಇದೇ ದೊಡ್ಡ ಯಜ್ಞ ಹರಿಯೇ ಅಂತ ನಿತ್ಯವೂ ಮಾಡಬಹುದೇ? ಪೈಸ ಖರ್ಚಿಲ್ಲ, ಎಂಥ ದೊಡ್ಡ ಯಜ್ಞ ಗೊತ್ತಾ? ಈ ಯಜ್ಞ ಸತತ ಪ್ರಿಯವ್ರತ ರಾಜ ಮಾಡತಾ ಇದ್ದ. ವಾಸುದೇವೇ ಭಗವತಿ ಸಮಾವೇಶಿತ ಸಕಲ ಕಾರಕ ಕ್ರಿಯಾಕಲಾಪ, ಎಲ್ಲ ಇಂದ್ರಿಯಗಳ ವ್ಯಾಪಾರದಲ್ಲಿ ಹುಟ್ಟಿದ ಭಗವದ್ ರೂಪಗಳನ್ನು ಹೃದಯದಲ್ಲಿರುವ ವಾಸುದೇವ ಮೂರ್ತಿಯಲ್ಲಿ ಐಕ್ಯ ಚಿಂತನೆ ಸದಾ ಮಾಡುವ ಸಾಧನೆ ಪ್ರಿಯವ್ರತ ರಾಜ ಮಾಡಿದ್ದು. ಮತ್ತೆ ನಾವು ಮಾಡ್ಬೋದಲ್ವಾ? ಹೌದಾ? ನಿತ್ಯ ಮಾಡ್ತೀರಾ ಇವತ್ತಿಂದ? ಹೌದಲ್ವ? ಎಚ್ಚರ ಆಯ್ತು, ಕರೆಕ್ಷನ್ ಆಗಿ, ಕರೆಕ್ಷನ್ ಬಂತಲ್ಲ, ಬಹಳ ಸಾಕು. ಸರಿ ಸರಿ ಸರಿ, ಸಾಕಪ್ಪ. ಒಂದು ಪ್ರವಚನದಿಂದ, ಒಂದು ಪ್ರವಚನದಿಂದ ನನಗೆ ಬುದ್ಧಿ ಬಂದು, ನಾ ಮಾಡಿದ ಪ್ರವಚನದಿಂದಲೇನೆ, ಸ್ವಾಮಿ ಮಾಡಿಸಿದ ಪ್ರವಚನದಿಂದಲೇನೆ ನನಗೆ ಬುದ್ಧಿ ಬಂದು, ನನ್ನಿಂದಾಗಿ ಇನ್ನೊಬ್ಬರಿಗೆ ಬುದ್ಧಿ ಬಂದು, ಇಬ್ಬರೂ ಅನುಸಂಧಾನಕ್ಕೆ ಶುರು ಮಾಡಿದರೆ ಪ್ರವಚನ ಸಾರ್ಥಕ ಅಲ್ಲದೆ ಇನ್ನೇನು? ಅಲ್ಲದೆ ಪ್ರವಚನ ಮಾಡಿದ್ದಕ್ಕೆ ನಿಮಗೆ ಬುದ್ಧಿ ಬರುತ್ತೋ ಇಲ್ಲೋ, ನನಗಂತೂ ಪೆಟ್ಟು ಬೀಳತಾ ಇರುತ್ತೆ, ಪೆಟ್ಟಿನ ಮೇಲೆ ಪೆಟ್ಟು ಬೀಳತಾ ಇರುತ್ತೆ. ಎಲ್ಲರಿಗೂ ಉಪದೇಶ ಕೊಡ್ತಾ ಇದೆಯಾ, ನೀನೇನು ಮಾಡ್ತಾ ಇದೆಯಾ, ನೀನೇನು ಮಾಡ್ತಾ ಇದೆಯಾ ಅಂತ ಮಾತು ಮಾತು ಚುಚ್ಚತಾ ಚುಚ್ಚತಾ ಇರುತ್ತೆ. ಅದಕ್ಕಾಗಿ ಪ್ರವಚನ ಕೊಡೋದು. ಸುಮ್ಮನೆ ನಮ್ಮ ಪಾಡಿ ನಾವು ಸಾಧನೆ ಮಾಡಿಕೊಂಡ್ರೆ ಒಬ್ಬರೇ ಆ ಚುಚ್ಚಾಟ ಇರಲ್ಲ, ಕೇಳೋ ನಾತನೇ ಇರಲ್ಲ. ಇಲ್ಲಿ ಹಾಗಲ್ಲ, ಒಬ್ಬರು ಹೇಳಿದ್ರೆ ನೀನೇನು ಮಾಡ್ತಾ ಇದೆಯಾ, ನೀನೇನು ಮಾಡ್ತಾ ಇದೆ, ಮಾಡು ಮಾಡು ಅಂತ ನಮಗೆ ಒಳಗೆ ಸ್ವಾಮಿ ಟ್ರೀಟ್ಮೆಂಟ್ ಕೊಡ್ತಾನೆ ಇರ್ತಾನೆ. ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು. ಅಲ್ಲ, ಅಷ್ಟೊಳಗೆ ಹೋಗ್ಬೇಕು. ಇಲ್ಲಿ ಯಜ್ಞವನ್ನು ಕೊಡ್ತಾ ಇದ್ದಾರೆ, ಚಕ್ರಾಬ್ಜ ಮಂಡಲ ಸೂಚನೆ ಇಲ್ಲಿ ಕೊಡಲಿಲ್ಲ, ಅದು ವಿಜಯ ಕೊಟ್ಟಿದ್ದಾರೆ.